ஸ்ரீகுருப்போ நம. ஹரி ஓம். வந்தே வந்தியம் இதி பவமஹேந்திராதி விருந்தாரகேந்திரை வ்யக்தம் வ்யாப்தம் ஸ்வகுணகணதோ தேசதஃ காலதஸ்ய பூதாவத்யம் சுகசிதிமயைர்மங்களைர்யுக்தமங்கை சானாத்யன்னோ விததததிகம் ப்ரஹ்மநாராயணாக்ஷம் பூஷாரத்னம் புவனவலயஸ்யாகிலாஸ்சரியரத்னம் லீலாரத்னம் ஜலதிதுஹிதுர்தேவதா மௌலிரத்னம் சிந்தாரத்னம் ஜகதி பஜதாம் சத்ஸரோஜத்யுரத்னம் கௌசல்யாயாலசது மமஹரன் மண்டலே புத்ரரத்னம் ஆபாதமௌலிபர்யந்தம் குருநாமாக்ருதிம் ஸ்மரேத் தேன விக்னா ப்ரணஷ்யந்தி சித்யந்தி ச மனோரதாஹ. ஹயக்ரீவம் சிதானந்த விக்ரஹம் சதனுக்ரஹம் தசக்ரீவச்சிதம் சாபான்மணிக்ரீவ விமோசனம் சுக்ரீவாபயதம் சம்யகுக்ரசேன விபூதிதம் உக்ர விக்ரஹஹந்தாரம் பக்தாபயகரக்ரஹம் ஸ்வநாமக்ரஹணா தேவ நிரஸ்தக்ரஹ விக்ரஹம் விருந்தாவனகதம் வந்தே பிரம்ம ருத்ரேந்திர வந்திதம். ஸ்ரீ ஹரிவாயு குருகள சரணாரவிந்தர்களல்லி பக்திபூர்வகவாகி நமஸ்கரிசி இவத்தினிந்த யதாமதி ஸ்ரீமத் ஸ்வாப்ன விருந்தாவனாக்யானத அனுவாதவன்னு ஆரம்ப மாடுத்தா ಹರಿವಾಯು ಗುರುಗಳು ವಿಘ್ನೇಶ್ವರ ಲಕ್ಷ್ಮೀ ನರಸಿಂಹದೇವರು ಇದನ್ನ ಈ ಜ್ಞಾನಯಜ್ಞವನ್ನ ನಿರ್ವಿಘ್ನವಾಗಿ ನಡೆಸಲಿ ಅಂತ ಅವರಲ್ಲಿ ಪ್ರಾರ್ಥನೆ ಮಾಡ್ತಾ ಆರಂಭ ಮಾಡ್ತಾ ಇದ್ದೇನೆ. ಸ್ವಪ್ನ ವೃಂದಾವನ ಖ್ಯಾನ ಇದು ವೇದತುಲ್ಯವಾಗಿರತಕ್ಕಂಥ ಗ್ರಂಥ. ಇದನ್ನ ಅಧ್ಯಯನ ಮಾಡೋದಕ್ಕಿಂತ ಮತ್ತು ಶ್ರವಣ ಮಾಡೋದಕ್ಕಿಂತ ಪ್ರವಚನ ಮಾಡೋದಕ್ಕಿಂತ ಪೂರ್ವದಲ್ಲಿ ಇದು ಉಪಾದೇಯ ಹೌದೋ ಅಲ್ವೋ, ಯಾಕೆ ಸ್ವಪ್ನ ವೃಂದಾವನಾಖ್ಯಾನ ಉಪಾದೇಯ ಅನ್ನೋದನ್ನು ನಾವು ಮೊದಲು ತಿಳ್ಕೊಳ್ಬೇಕು. ಇದರ ಉಪಾದೇಯತ್ವವನ್ನು ಈ ರೀತಿ ನಾವು ಈ ಗ್ರಂಥದಿಂದಲೇ ತಿಳ್ಕೊಳ್ಬಹುದು. ಹಿಂದಿನ ಪೂರ್ವಿಕರು ಅದನ್ನೆಲ್ಲ ತಿಳಿಸಿಟ್ಟಿದ್ದಾರೆ. ಈ ವೃಂದಾವನಾಖ್ಯಾನದಲ್ಲಿ ಕೆಲವು ವಿಷಯಗಳು, ಅನೇಕ ವಿಷಯಗಳು ಏನು ಪ್ರಕಟಿತವಾಗಿದೆ ಅದೆಲ್ಲವೂ ಕೂಡ ಆಗಮಿಕ ವಿಷಯಗಳು, ಅಂದರೆ ಆಗಮಸಿದ್ಧವಾಗಿರತಕ್ಕಂಥ ವಿಷಯಗಳನ್ನು ಪ್ರತಿಪಾದನೆ ಮಾಡಿದ್ದನ್ನು ನಾವು ನೋಡ್ತಾ ಇದ್ದೀವಿ. ಆದ್ದರಿಂದ ಆಗಮ ಸಂವಾದ ಇರೋದರಿಂದ ಆ ವಿಷಯಗಳು ಅದೆಲ್ಲ ಪ್ರಾಮಾಣಿಕ ಅಂತ ತೀರ್ಮಾನ ಮಾಡಿಕೊಂಡು ಹಾಗೆ ಇದರಲ್ಲಿ ಪ್ರಾಮಾಣ್ಯ ಬುದ್ಧಿಯನ್ನು ತಂದುಕೊಳ್ಬೇಕು. ಇದರಲ್ಲಿ ಬಂದಿರತಕ್ಕಂಥ ಎಷ್ಟೋ ವಿಷಯಗಳು ಅನೇಕರಿಗೆ ಅನುಭವ ಸಿದ್ಧವಾಗಿದೆ, ಪ್ರತ್ಯಕ್ಷ ಸಿದ್ಧವಾಗಿದೆ. ಆದ್ದರಿಂದ ಪ್ರತ್ಯಕ್ಷ ಸಿದ್ಧವಾದಂತಹ ವಿಷಯಗಳನ್ನು ಅಂದರೆ ಮುಂದೆ ಏನೇನು ನಡೀತದೆ ಅದನ್ನು ಪೂರ್ವದಲ್ಲೇ ಸೂಚಿಸಿದ್ದಾರೆ, ಮುಂದೆ ಅದು ಅನುಭವಕ್ಕೆ ಬಂದಿದೆ, ಪ್ರತ್ಯಕ್ಷ ಸಿದ್ಧವಾಗಿದೆ. ಹೀಗೆ ಪ್ರತ್ಯಕ್ಷ ಸಂವಾದನೂ ಇದಕ್ಕಿದೆ, ಆಗಮ ಸಂವಾದವೂ ಇದೆ. ಆದ್ದರಿಂದ ಇದು ಪ್ರಮಾಣ ಅಂತ ಭಾವಿಸಬೇಕು. ಮತ್ತು ಈ ಆಖ್ಯಾನದ ವಿಷಯದಲ್ಲಿ ಯಾರ್ಯಾರಿಗೇನೇನು ಸಂದೇಹ ಬರಬಹುದು ಅದನ್ನು ನಾವು ವೃಂದಾವನಾಖ್ಯಾನದಲ್ಲೇನೆ ಅದರ ಪರಿಹಾರ ನೋಡ್ತಾ ಇದ್ದೀವಿ. ಇದರ ಪ್ರಾಮಾಣ್ಯವನ್ನು ವೃಂದಾವನಾಖ್ಯಾನದಲ್ಲಿ ಏನು ಸಂದೇಹ ಬರ್ತದೆ ಅದರ ಪ್ರಾಮಾಣ್ಯ ವಿಷಯದಲ್ಲಿ ವ್ಯಾಕರಣ ದೋಷ ಇಂಥದ್ದೇನಾದರೂ ಬಂದರೆ ಅದಕ್ಕೆಲ್ಲ ಉತ್ತರ ರಾಜರೇ ಕೊಟ್ಟಿದ್ದಾರೆ. ಅದನ್ನೆಲ್ಲ ಮೊದಲು ತಿಳ್ಕೊಂಡು ಇದು ಅತ್ಯಂತ ಉಪಾದೇಯ ಅಂತ ಭಾವಿಸಿ ಆಮೇಲೆ ನಾವು ಇದರ ಅಧ್ಯಯನವನ್ನು ಪ್ರಾರಂಭ ಮಾಡಬೇಕು. ಅದರಲ್ಲಿ ಮೊದಲಿಗೆ ಪ್ರಥಮಾಧ್ಯಾಯದಲ್ಲೇನೆ ಒಂದು ಪ್ರಮೇಯವನ್ನು ತಿಳಿಸಿದ್ದಾರೆ, ಅದು ಆಗಮಸಿದ್ಧವಾಗಿರ್ತಕ್ಕಂಥದ್ದು. ಎಲ್ಲ ಪೂರ್ವಿಕರು ಬರೆದಿಟ್ಟ ವಿಷಯಗಳೇ ಇವೆಲ್ಲ. ಅಥ ಮಧುಂ ಯುಧಿ ನಿಹತ್ಯ ಮೋದತೆ ಬುಧ ಜನೈರಭಿಹಿತೋ ಮಧು ಹೇತಿ ವಿಧಿ ಭವೇಂದ್ರ ಗುರುಪೂರ್ವಕೈ ಸುರೈ ಕುಸುಮವರ್ಷ ವಿರೀಡಿತ ಸ್ವರಾಟ್ ಶಂಖ ಚಕ್ರ ಗದಾದ್ಯುಧಾಯುಧೈ ಶಾಂಗ ಸಂಗೀತ ಧನುಃ ಪ್ರಭರೇಣ ಬಾಣಪೂಗ ಸಹಿತಾಕ್ಷಯ ತೂಣಿ ಭ್ಯಾಮುಪಾಗ ಮದಥಾ ಧಿಷು ಮಧ್ಯೆ ಇತ್ಯಾದಿ ಶ್ಲೋಕಗಳಲ್ಲಿ ಹಯಗ್ರೀವ ದೇವರ ವಿಶಿಷ್ಟವಾಗಿರತಕ್ಕಂಥ ಮಹಿಮೆಯನ್ನು ವರ್ಣನೆ ಮಾಡಿದ್ದಾರೆ. ಮಧುನಾಮಕ ದೈತ್ಯ ಒಮ್ಮೆ ಯುದ್ಧಕ್ಕೆ ಬರ್ತಾನೆ. ಯುದ್ಧಕ್ಕೆ ಬಂದಾಗ ಆ ಯುದ್ಧದಲ್ಲಿ ಹಯಗ್ರೀವ ದೇವರು ಮಧುನಾಮಕ ದೈತ್ಯನನ್ನು ಸಂಹಾರ ಮಾಡ್ತಾರೆ. ಇದೆಲ್ಲ ಪುರಾಣದಲ್ಲಿ ಆಗಮದಲ್ಲಿ ಪ್ರತಿಪಾದಿತವಾಗಿರ್ತಕ್ಕಂಥ ವಿಷಯ. ತದ್ಯುದ್ಧಮ ಭವದ್ಘೋರಂ ಸಮುದ್ರ ಸಲಿಲೇ ತದಾ ದೃಷ್ಟ್ವಾ ತತ್ ಖೇಚರಾ ಸರ್ವೇ ದುರ್ಭಯತೋ ದಿಶಃ ನಭಸ್ಥಲಂ ವಿಶಾಲಾಕ್ಷ ವಿಮಾನಾವಲಿಭಿಸುರಾಃ ಅಲಂಚಕ್ರುರ್ಮಲಯ ಜೈರಾಕ್ತೋರ ಸ್ಥಳ ಮಾಲಿನಃ ತದೈವ ದೇವೋ ಭವಪೂರ್ವಕೈ ಸುರೈ ಸುಗಂಧಿತಸ್ಯ ಪ್ರವಧಂಚ ಕುರ್ಭಿತಿ ತದೋಮಿತಿ ಪ್ರಾಸ ವರೇಣ ವೈರಿಣಂ ನಿವಾರಯಾಮಾಸ ಜಹಾಸ ವೈಹರಿ. ಈ ಮಧುನಾಮಕ ದೈತ್ಯ ಇನ್ನೊಬ್ಬ ಇದ್ದ, ಅವನ ಜೊತೆಗೆ ಏಟಭ ಅಂತಲೂ ಇದ್ದ. ಪುರಾಣಗಳಲ್ಲಿ ಬಂದಿರತಕ್ಕಂಥ ವಿಷಯ ಆ ಆಗಮದಲ್ಲಿ ಬಂದದ್ದನ್ನು ಇಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ. ಹಯಗ್ರೀವ ದೇವರ ಮಹಿಮೆಯನ್ನು ಹೇಳ್ತಾ ಆ ಮಧುಕೈಟವರು ಹಯಗ್ರೀವ ದೇವರ ಜೊತೆಗೆ ಯುದ್ಧಕ್ಕೆ ಬರ್ತಾರೆ. ಆಗ ಅದ್ಭುತವಾಗಿ ಯುದ್ಧ ಮಾಡಿದ್ರಂತೆ ಹಯಗ್ರೀವ ದೇವರು. ಪುರಾಣದಲ್ಲಿ ಬಂದಂತಹ ಪ್ರಮೇಯ, ಬಹಳ ಅದ್ಭುತವಾಗಿ ಯುದ್ಧ ಮಾಡಿದಾಗ ಸೋತರು ಮಧುಕೈಟವರು. ಸೋತ ಮೇಲೆ ಕೇಳಿದ್ರಂತೆ, ಬಹಳ ಚೆನ್ನಾಗಿ ಯುದ್ಧ ಮಾಡಿದಿ, ಏನಾದರೂ ವರ ಕೇಳೋ ಕೊಡ್ತೀವಿ ಅಂತಂದ್ರು. ತಾವು ಸೋತವರು. ಆಗ ಹಯಗ್ರೀವ ದೇವರು, ನೀವು ನನಗೆ ವರ ಕೊಡೋದಾದರೆ ನಾನೊಂದು ವರ ಕೇಳ್ತೇನೆ, ನನ್ನ ಕೈಯಿಂದ ನೀವಿಬ್ಬರು ಸಾಯಬೇಕು ಅಂತ ವರ ಕೇಳಿದ್ವಿ. ಇನ್ನೇನು ಮಾಡೋದು, ಇಂಥ ವರ ಕೇಳ್ತಾನೆ ಪರಮಾತ್ಮ ಅನ್ನೋ ಕಲ್ಪನೆನೇ ಇಲ್ಲ. ವರ ಕೊಡ್ತೇನೆ ಅಂತ ಹೇಳಿಬಿಟ್ರು ಅವರು, ಸಾಯಬೇಕು ನೀವು ನನ್ನಿಂದ ಹತರಾಗ್ರಿ, ಇದೇ ವರ. ಆವಾಗ ಪೆಚ್ಚಾಗಿ ಬಿಟ್ರು ಅವರು. ಆಯಿತು, ಹತರಾಗ್ತೇವೆ, ಆದರೆ ನೀರಿಲ್ಲದ ಜಾಗದಲ್ಲಿ ನಮ್ಮನ್ನು ಕೊಲ್ಲಬೇಕು. ಆಕೆ ಅಂದ್ರೆ ಸಮುದ್ರ ಮಧ್ಯೆ, ಅಬ್ಧಿಷು ಮಧ್ಯೆ ಎಲ್ಲ ಸಮುದ್ರ, ಏ ಕಾರಣವಾಯಿತು, ಆವಾಗ ನೀರಿಲ್ಲದ ಜಾಗದಲ್ಲಿ ನಮ್ಮನ್ನ ಕೊಲ್ಲು ನೀನು ಅಂತ ಹಯಗ್ರೀವ ದೇವರಿಗೆ ಹೇಳ್ತಾರೆ. ಆಗ ಪರಮಾತ್ಮ ಎಂಥ ಅದ್ಭುತವಾದ ಆ ರೂಪವನ್ನು ತಾಳ್ತಾನೆ ಅಂತಂದ್ರೆ, ಬಹಳ ವಿಶಾಲವಾದ ರೂಪ ತಾಳಿದ. ತಾಳಿ ತೊಡೆ ಮೇಲೆ ಅವರನ್ನು ಹಾಕ್ಕೊಂಡು ಸೊಳ್ಳೆಯನ್ನು ಕೊಂದಂತೆ ಆ ರೀತಿ ಕೊಂದು ಹಾಕ್ತಾನೆ. ನೀರಿಲ್ಲದ ಜಾಗ ಅಂತಂದ್ರೆ ನೀರಿನ ಸಂಪರ್ಕ ಆಗಬಾರದು, ತೊಡೆ ಮೇಲೆ ಹಾಕ್ಕೊಂಡು ಕೊಂದನ. ಅದಕ್ಕೆ ಹೇಳ್ತಾರೆ, ಜಾನು ಮಾತ್ರಂತೂ ತಸ್ಯಾಸೀತ್ ಭಾನುಮಂಡಲಮಪ್ಯಹೋ ಕೋನು ತಂ ವರ್ಣಯೇ ದೇಹಂ ಸೂನುವರ್ಯ ಶೃಣುಶ್ವಭೋಹೋ. ಆ ಹಯಗ್ರೀವ ದೇವರ ಆ ಮೊಣಕಾಲೆ ಜಾನು ಮಾತ್ರಂತೂ ತಸ್ಯಾಸೀತ್ ಭಾನುಮಂಡಲಮಪ್ಯಹೋ, ಸೂರ್ಯಮಂಡಲದವರೆಗೆ ಆ ರೀತಿ ಆದಂತಹ ಮೊಣಕಾಲಿತ್ತಂಥ ಅಷ್ಟು ದೊಡ್ಡ ದೇಹ. ಕೋನು ತಂ ವರ್ಣಯೇ ದೇಹಂ ಸೂನುವರ್ಯ ಶೃಣುಶ್ವಭೋಹೋ. ಹೀಗೆ ಹಯಗ್ರೀವ ದೇವರು ಆ ಮಧುಕೈಟಭರ ಶಸ್ತ್ರಾಸ್ತ್ರಗಳನ್ನೆಲ್ಲ ತುಂಡು ಮಾಡಿ ಅಪ್ರತಿ ಶಸ್ತ್ರಧಾರಯ, ಅವರಿಗೆ ಶಸ್ತ್ರಕ್ಕೆ ಪ್ರತಿಯೇ ಇಲ್ಲ, ಅಂಥ ಅದ್ಭುತವಾದ ಶಸ್ತ್ರದಿಂದ ಶಿರೋಜಹಾರಾಸು ಸುರೈ ಸಮೀಡಿತ ಗಿರೀಂದ್ರವತ್ ತಚ್ಚ ಪಪಾತ ಕಂಭುವಿ. ತಲೆಯನ್ನೂ ಛೇದನ ಮಾಡ್ತಾರೆ, ತೊಡೆಯಲ್ಲಿ ಹಾಕ್ಕೊಂಡು ವಧೆ ಮಾಡಿದ್ರು ಅಂತ ಪುರಾಣದಲ್ಲಿ ಇದೆ. ಆಮೇಲೆ ದೇವತೆಗಳೆಲ್ಲ ತಮ್ಮ ತಮ್ಮ ಲೋಕಕ್ಕೆ ಹೋದರು ಅಂತ. ಇಲ್ಲಿ ಜ್ಞಾನ ಮಾತ್ರ ಅಂತೂ ತಸ್ಯ ಆಸೀತ್ ಅಂತಂದ್ರೆ ಆ ಮಧುನಾಮಕ ದೈತ್ಯನ ಮೊಣಕಾಲು ಅಲ್ಲಿವರೆಗಿತ್ತು ಅಂತ ಕೆಲವರು ಹೇಳ್ತಾರೆ. ಪರಮಾತ್ಮನ ವರ್ಣನೆ ಇದ್ದಾಗ ಕಾಣಿಸ್ತದೆ, ಜಾನು ಮಾತ್ರಂತೂ ತಸ್ಯ ಆಸೀತ್ ಭಾನುಮಂಡಲಮಪ್ಪೆ ಹೋ ಕೋನು ತಮ್ಮ ವರ್ಣಯೇ ದೇಹಂ ಅಂತ ಆ ಹಯಗ್ರೀವ ದೇವರ ಮೊಣಕಾಲು ಸೂರ್ಯಮಂಡಲದವರೆಗೆ ವ್ಯಾಪಿಸಿತ್ತು. ಅಂಥ ಅದ್ಭುತವಾದಂಥ ರೂಪವನ್ನು ಧರಿಸಿ ಸಂಹಾರ ಮಾಡ್ತಾರೆ. ಬ್ರಹ್ಮ ಸ್ತುವನ್ ಪರಂ ಬ್ರಹ್ಮ ಬ್ರಹ್ಮಲೋಕಂ ಉದಾತದ ಯಯೋ ಬ್ರಹ್ಮ ಹೃದಯ ಧ್ಯಾಯನ್ ಬ್ರಾಹ್ಮಣೇರ್ ಬ್ರಹ್ಮವಿತ್ತಮೈಹಿ. ಬ್ರಹ್ಮದೇವರು ಬಂದಿದ್ರು, ಅವರು ಸ್ತೋತ್ರ ಮಾಡ್ತಾ ಹೋದರು. ರುದ್ರದೇವರು ಬಂದವರು ಕೈಲಾಸಕ್ಕೆ, ಅವರು ಕೂಡ ಸ್ತೋತ್ರ ಮಾಡ್ತಾ ಹೋಗಿದ್ದಾರೆ. ಇಂದ್ರದೇವರು ಬಂದಿದ್ರು ಅದನ್ನು ನೋಡಲಿಕ್ಕೆ, ಇಂದ್ರದೇವರು ಕೂಡ ಹೊರಟರು. ಹೀಗೆ ಅನೇಕ ದೇವತೆಗಳು ಆ ಪ್ರತ್ಯಕ್ಷವಾಗಿ ನೋಡಿದ್ದಾರೆ ಅದನ್ನು. ಹಯಗ್ರೀವ ದೇವರು ಮಧುನಾಮಕ ದೈತ್ಯನನ್ನು ಸಂಹಾರ ಮಾಡಿ ಆಮೇಲೆ ತಸ್ಯ ತ್ವಕ್ಚರ್ಮ ಮಾಂಸೈಶ್ಚ ಮೇಧೋ ಮಜ್ಜಾಸ್ತಿಭಿಸ್ಸುತ ರಕ್ತೈ ರಕ್ತಾಂಧರಾಂಚಕ್ರೆ ಪ್ರಕೃತಿ ಅವಯವೈರಿಹ ನಖೈ ಖನನವಚ್ಚಕ್ರೆ ಕುಂತೈ ಕುಂತಾಲಕೈರಪಿ ಪಿಂಡೀಕೃತ್ಯ ಚ ತತ್ ಪಂಕಂ ಸ್ವನಂತಃ ಮಹಿಮ ಸ್ವನಂತ ಮಹಿಮ ಸ್ವರಾಟ್ ಮೇಧೋಭಿರ್ ನಿರ್ಮಿತತ್ವಾಚ್ಯ ಮೇದಿನೀತಿ ವಿದುರ್ಬುಧಾ ತದ್ಧೃತಾಭರಣೈರ್ಯುಕ್ತ ತಸ್ಮಾತ್ ತಾಂ ಧರಣೀಂ ವಿದುಹು. ಹೀಗೆ ಆ ಮಧುನಾಮಕ ದೈತ್ಯನ ವಧೆ ಆದ ಮೇಲೆ ಅವನ ಮಾಂಸಗಳಿಂದ ಮೇಧಸ್ಸಿನಿಂದ ಮಜ್ಜ ಅಸ್ಥಿ ಅವುಗಳಿಂದೆಲ್ಲ ಈ ಭೂಮಿಯನ್ನ ನಿರ್ಮಾಣ ಮಾಡಿದನಂತೆ ಪರಮಾತ್ಮ. ಭೂಮಿ ಇತ್ತು, ಅದನ್ನ ಇನ್ನಷ್ಟು ದಪ್ಪನಾಗಿ ಮಾಡಿದ್ದು ಆ ಮಧುನಾಮಕ ದೈತ್ಯನ ಮೇಧಸ್ಸು ಮಜ್ಜ ಅವುಗಳಿಂದ. ಅವನ ರಕ್ತದಿಂದ ಕೆಲವು ಕಡೆ ಭೂಭಾಗ ರಕ್ತವಾಯಿತಂತೆ. ಅವನ ಆ ದೈತ್ಯನ ಉಗುರು ಎಲುಬು ಅವುಗಳನ್ನೆಲ್ಲ ಭೂಮಿಯಲ್ಲಿ ಹಾಕಿದಾಗ ಅದು ಕುಂತ ಕುಂತಾಲಕ ಇತ್ಯಾದಿ ಆಯು ಲೋಹಮಯ ಆಯುಧದ ಉತ್ಪತ್ತಿ ಸ್ಥಾನವಾಯಿತಂತೆ. ನಖೈಹಿ ಖನನವಚ್ಚಕ್ರೆ ಕುಂತೈ ಕುಂತಾಲಕ ಇರಪಿ. ಖನನವಚ್ಚಕ್ರೆ ಅಂದರೆ ಖನನ ಸಾಧನವಾದಂಥ ಅನೇಕ ಸಾಧನಗಳು ಅಲ್ಲಿ ದೊರೆಯುವ ಹಾಗೆ ಮಾಡಿದನಂತೆ. ಅವನ ದೇಹದ ಪಂಕವನ್ನ ಪಿಂಡೀಕರಣ ಮಾಡಿ ಇದನ್ನ ಈ ಭೂಮಿಗೆ ಲೇಪನ ಮಾಡಿ ಇದನ್ನ ದಪ್ಪ ಮಾಡಿದನಂತೆ ಪರಮಾತ್ಮ. ಆದ್ರಿಂದ ಇದಕ್ಕೆ ಮೇದಿನಿ ಅಂತ ಹೆಸರುವಂತೆ. ಮೇಧೋಭಿರ್ ನಿರ್ಮಿತತ್ವಾಚ್ಯ ಮೇದಿನೀತಿ ವಿದುರ್ಬುಧ. ಆ ದೈತ್ಯನ ಮೇಧಸ್ಸಿನಿಂದ ನಿರ್ಮಿತವಾದ್ರಿಂದ ಮೇದಿನಿ. ಅವನು ಧಾರಣೆ ಮಾಡಿದಂಥ ಆಭರಣಗಳನ್ನು ಇದು ಧರಿಸಿದ್ರಿಂದ ಧರಣಿ ಎನ್ನುವಂಥ ಹೆಸರು ಭೂಮಿಗೆ ಬಂತಂತೆ. ಹೀಗೆ ಮೇದಿನಿ ಧರಣಿ ಇದೆಲ್ಲ ಹೆಸರು ಬಂದದ್ದು ಆ ಮಧುನಾಮಕ ದೈತ್ಯ ಸತ್ತ. ಧರ ಅಂತಲೂ ಕೂಡ ಹೆಸರಿದೆ. ಎಲ್ಲ ಲೋಕಗಳಿಗೆ ಆಧಾರವಾದ್ರಿಂದ ಲೋಕಾಧಾರತ್ವ ಯುಕ್ತತ್ವ ತಾಂ ಧರೇತಿ ವಿದುರ್ಬುಧಾಹ ಧರ ಅಂತ ಹೆಸರು ಬಂತು. ಉರ್ವಿ ಅಂತ ಹೆಸರು ಭೂಮಿಗೆ. ಉರ್ವಿ ಅಂತಂದ್ರೆ ಉಳಿದದ್ದು ಅಂತ ಅರ್ಥ. ಉಳಿದದ್ದು ಅಂತಂದ್ರೆ ಎಲ್ಲ ಭೂಮಿಯನ್ನು ಆಳತಕ್ಕಂಥ ರಾಜರು ನಮ್ದು ನಮ್ದು ಭೂಮಿ ನಮ್ದು ಭೂಮಿ ಅಂತ ಹೋರಾಡಿ ಕೊನೆಗೆ ತಾವು ಹೋಗ್ತಾರೆ, ಭೂಮಿ ಮಾತ್ರ ಹಾಗೆಯೇ ಉಳಿತು. ಸ್ವಯಂತು ಉರ್ವರಿ ತತ್ವಾಧಿ ನಷ್ಟೇಶು ಸ್ವಪತಿಶ್ವಹೋ. ಭೂಪತಿಗಳೆಲ್ಲ ನಷ್ಟರಾಗ್ತಾರೆ, ಭೂಮಿ ಮಾತ್ರ ಉಳದೇ ಇರ್ತದೆ. ಉಚ್ಚತೆ ಸಾಪಿ ಚೋರ್ವೀತಿ ಹೀಗೆ ಉರ್ವಿ ಅಂತನೋ ಹೆಸರು ಬಂದಿದೆ. ಅನೇಕ ಪರ್ವತಾದಿಗಳಿಂದ ಕೂಡಿರತಕ್ಕಂಥ ಈ ಭೂಮಿ ಉರ್ವಿ ಅಂತ ಹೆಸರು ಬಂದಿದೆ. ಉರ್ವೀಚ ಪರ್ವತ ಧೃತಾಪಿ ಶ್ರಿಯೋ ವರಾಭೂತ್ ಶ್ರೀ ಪರ್ವತಂಚ ಸ್ವಯಮೇವ ಧರತ್ಯಮೋಘಂ ತಸ್ಮಾದ್ವರಾಹ ಮಹಿಷೀ ಚ ಬಭೂವ ಕೋಲಾತ್ ಅಂಕೇ ಧೃತಾ ಚ ಮುಹೂರಪ್ಯಭಿಲಾಷಿತಾಸ. ಇಂಥ ಈ ಉರ್ವಿ ಧರಣಿ ಮೇದಿನಿ ಯಾರಿದು ಭೂದೇವಿ? ಹಯಗ್ರೀವ ದೇವರಿಂದ ಆ ಮಧುನಾಮಕ ದೈತ್ಯನ ವಧೆಯಾಗಿ ಅವನ ಮೇಧಸ್ಸಿನಿಂದ ನಿರ್ಮಾಣಗೊಂಡಿತು. ಇದರ ಅಭಿಮಾನಿ ಭೂದೇವಿ ಅಥವಾ ಧರಾದೇವಿ ಲಕ್ಷ್ಮೀದೇವಿ ಅಲ್ಲ, ಶ್ರೇಯಃ ಅವರಾಭೂತ್. ಲಕ್ಷ್ಮೀದೇವಿಗಿಂತ ಅವರಳು. ಲಕ್ಷ್ಮೀದೇವಿ ಬಹಳ ಮೇಲಿದ್ದಾಳೆ. ವಿಷ್ಣು ಸರ್ವೋತ್ತಮೋಥ ಪ್ರಕೃತಿ, ವಿಷ್ಣು ಆದಮೇಲೆ ಅನಂತರ ಕಕ್ಷೆಯಲ್ಲಿ ಬರತಕ್ಕಂಥವಳು ಭೂದೇವಿ. ಇವಳು ಪಂಚಭೂತಾಭಿಮಾನಿಗಳಲ್ಲಿ ಅವರಳು. ಪಂಚಭೂತಾಭಿಮಾನಿಗಳಲ್ಲಿ ಅವಳು ಧರ ಅಂತ 18ನೇ ಕಕ್ಷೆಯಲ್ಲಿ ಬರ್ತಾಳೆ. 18ನೇ ಕಕ್ಷೆ ಶನೀಶ್ಚರ ಧರಾಭ್ಯಾಮ್ ನಮಃ ಅಂತ ಹೇಳೋದುಂಟು. ಶನಿ ದೇವರ ಜೊತೆಗೆ ಸೇರಿಸ್ತಾರೆ, ಅಲ್ಲಿ ಸೇರಿಸ್ತಾರೆ. ಧರ ಅಂತಂದ್ರೆ 18ನೇ ಕಕ್ಷೆಯಲ್ಲಿ ಬರ್ತಾಳೆ. ಪಂಚಭೂತಾವರ ಅಂತ ಆಚಾರ್ಯ ಹೇಳ್ತಾರೆ. ಆ ಧರಾದೇವಿ ಈ ಭೂಮಿಗೆ ಅಭಿಮಾನಿ, ಈ ಮೇದಿನಿಗೆ ಅಭಿಮಾನಿ. ವರಾಹದೇವರು ತನ್ನ ಹೆಂಡತಿಯನ್ನಾಗಿ ಮಾಡಿಕೊಡ್ತಾರೆ. ಯಾಕೆ ವರಾಹದೇವರು ವರಾಹ ಮಹಿಷಿ ಆದ್ಲು ಈ ಧರಾದೇವಿ? ಭೂದೇವಿ ಆವೇಶ ಶ್ರೀಯಃ ಅವರ, ಲಕ್ಷ್ಮೀದೇವಿಗಿಂತ ಅವರಳು. ಆದರೆ ಶ್ರೀಪರ್ವತಂಚ ಸ್ವಯಮೇವ ಧರತ್ಯಮೋಘಂ. ಶ್ರೀಪರ್ವತಂಚ ಸ್ವಯಮೇವ ಧರತ್ಯಮೋಘಂ ಅಂದರೆ ಈ ಲಕ್ಷ್ಮೀದೇವಿ, ಈ ಧರಾದೇವಿ, ಲಕ್ಷ್ಮೀದೇವಿ ಆವೇಶವುಳ್ಳವು. ಭೂದೇವಿ ಆವೇಶ ಇದೆ. ಲಕ್ಷ್ಮೀದೇವಿಗೆ ಮೂರು ರೂಪ, ಶ್ರೀ ಭೂ ದುರ್ಗಾ ಅಂತ ಮೂರು ರೂಪ. ಆ ಭೂರೂಪದ ಆವೇಶ ಈ ಧರಾದೇವಿಯಲ್ಲಿರೋದ್ರಿಂದ ವರಾಹದೇವರು ವಿವಾಹ ಮಾಡಿಕೊಳ್ತಾರೆ. ವರಾಹದೇವರು ತನ್ನ ಮಹಿಷಿ ಅಂತ ಮಾಡಿಕೊಂಡ್ರು. ತಸ್ಮಾದ್ ವರಾಹ ಮಹಿಷಿ ಚ ಬಭೂವ ಕೋಲಾದ ಅಂಕೇ ಧೃತಾಚ. ವರಾಹ ಮಹಿಷಿ ಆಗಲಿಕ್ಕೆ ಕಾರಣ ಶ್ರೀ ಪರ್ವತಂಚ ಅಂದ್ರೆ ಶ್ರೀ ಅಂದ್ರೆ ಲಕ್ಷ್ಮೀದೇವಿ, ಪರ ಅಂದ್ರೆ ಉತ್ಕೃಷ್ಟವಾಗಿರ್ತಕ್ಕಂಥ, ಪರ್ವತ ಅಂತಂದ್ರೆ ಪರಾವನಾತ್ ಪರ್ವತ ನಾಮಧೇಯ ಅಂತಂತಾರೆ. ಆ ರೀತಿ ಅರ್ಥ ಮಾಡಬೇಕು. ಪರ ಉತ್ಕೃಷ್ಟವಾದ ಶ್ರೇಷ್ಠವಾಗಿರ್ತಕ್ಕಂಥ, ಅವನ ಅಂತಂದ್ರೆ ರಕ್ಷಣೆ, ಲಕ್ಷ್ಮೀದೇವಿಯ ರಕ್ಷಣೆಯನ್ನು ಪಡೆದವಳು ಅಂದ್ರೆ ಲಕ್ಷ್ಮೀದೇವಿಯ ಸನ್ನಿಧಾನವನ್ನ ಧರಿಸಿದ್ದಾಳೆ. ತಸ್ಮಾತ್ ವರಾಹ ಮಹಿಷೀಚ ಬಭೂವ ಉರ್ವೀಚ ಪರ್ವತ ಧೃತಾಪಿ ಸ್ವಯಂ ಶ್ರೀಯೋ ಅವರಾಭೂತ್ ಶ್ರೀ ಪರ್ವತಂಚ. ಇನ್ನು ಇದು ಏನು ಶ್ರೀಶೈಲವನ್ನು ಧರಿಸಿದ್ದಾಳೆ ಅಂತ ಹಾಗೂ ಒಂದು ವ್ಯಾಖ್ಯಾನ ಉಂಟು. ಆದರೆ ಈ ರೀತಿ ಅರ್ಥ ಇಟ್ಕೊಳ್ಬಹುದು. ಬಹಳ ಗಂಭೀರವಾದಂತಹ ಶಬ್ದ ಇದು. ಪರಾವನಾತ್ ಪರ್ವತ ನಾಮಧೇಯ ಅಂತಿರುವಂತೆ ಪರ ಅವನ ಎರಡು ಸೇರಿಸಿದಾಗ ಪರ್ವತ ಅಂತ ಶಬ್ದ ಆಗ್ತದೆ. ಪರ ಅಂದ್ರೆ ಉತ್ಕೃಷ್ಟವಾದ, ವತ ಅಂತಂದ್ರೆ ಅವತ ಅವನ ಅಂತ ಮಾಡಿಕೊಂಡು ಲಕ್ಷ್ಮೀದೇವಿಯ ಅವನವನ್ನ ಅಂದ್ರೆ ರಕ್ಷಣಾರ್ಥಕವಾದ ಸನ್ನಿಧಾನವನ್ನ ಪಡೆದಿರ್ತಕ್ಕಂಥವಳು ಸ್ವಯಮೇವ ಧರತ್ತೆ ಅಮೋಘಂ, ಅಮೋಘವಾದ ಆ ಲಕ್ಷ್ಮಿಯ ಸನ್ನಿಧಾನವನ್ನು ಪಡೆದಿದ್ದಾಳೆ. ತಸ್ಮಾತ್ ವರಾಹ ಮಹಿಷೀಚ ಬಭೂವ ಕೋಲಾದ ಅಂಕೇಧೃತಾಚ, ಪರಮಾತ್ಮ ತೊಡೆ ಮೇಲೆ ಕೂಡಿಸ್ಕೊಂಡಿದ್ದಾನೆ. ಮುಹೂರ್ತ ವ್ಯಭಿಲಾಷಿತಾಸ, ಹೀಗೆ ಧರಾದೇವಿ ಲಕ್ಷ್ಮಿಯ ಸನ್ನಿಧಾನದಿಂದ ನರಕಾಸುರನ ಈ ವರಾಹ ದೇವರ ಪತ್ನಿಯಾದ್ಲು. ಆದರೆ ಅಷ್ಟಕ್ಕೆ ಗರ್ವ ಬಂತು. ಯಸ್ಯ ಗರ್ವಹರಾಯೇಹ ವರಾಹೋ ನರಕಂ ಸುತಂ ಲೋಕರಾಹುಂ ಧರಾಯಾಂಚ ಸೃಷ್ಟ್ವಾರೋಹೇ ತದ್ಭುತಂ. ನಾನು ವರಾಹದೇವರ ಪತ್ನಿಯಾಗಿದ್ದೇನೆ ಅಂತ ಹೇಳಿ ಗರ್ವಪಟ್ಲು. ಲಕ್ಷ್ಮೀದೇವಿಗಿಂತ ಅವರಳು ಲಕ್ಷ್ಮಿಯ ಸನ್ನಿಧಾನ ಬಂದದ್ರಿಂದ ವರಾಹದೇವರ ಪತ್ನಿ ಆದ್ಲು. ಆದರೆ ಆ ಗರ್ವ ಬಂದಾಗ ಆ ಗರ್ವವನ್ನು ನೋಡಿ ಪರಮಾತ್ಮನೇ ಆ ಗರ್ವ ಪರಿಹಾರಕ್ಕೋಸ್ಕರವಾಗಿ ಆ ಧರಾದೇವಿಯಲ್ಲಿ ನರಕಾಸುರನನ್ನು ಹುಟ್ಟಿಸ್ತಾನೆ. ಹೀಗೆ ಭೌಮಾಸುರ ಅಂತವನಿಗೆ ಹೆಸರು. ಈ ಪಂಚಭೂತಾವರಳಾದ ಧರಾದೇವಿಯಲ್ಲಿ ವರಾಹದೇವರಿಂದ ನರಕಾಸುರ ಹುಟ್ಟಿದ. ಆ ನರಕಾಸುರ ಬಹಳ ಬೆಳೆದು ಅದ್ಭುತನಾಗಿಬಿಟ್ಟ. ಅವನನ್ನು ದೊಡ್ಡ ಸ್ಥಾನದಲ್ಲಿಯೂ ಪರಮಾತ್ಮ ಕೂಡಿಸಿದ. ಅನೇಕ ಪಾಪಗಳನ್ನು ಮಾಡುವ ಹಾಗೆ ಮಾಡಿದ. ಲಘುವಾದವನು ಉನ್ನತ ಸ್ಥಾನಕ್ಕೆ ಹೋದರೆ ಬೀಳ್ತಾನೆ ಅಂತನ್ನೋ ಹಾಗೆ ಅವನನ್ನು ಉನ್ನತ ಸ್ಥಾನದಲ್ಲಿ ಕೂಡಿಸಿದ ಪರಮಾತ್ಮ. ಲೋಕಪಾಲ ಪದಂ ಬ್ರಹ್ಮವರತಃ ಪರ್ವತೋಪಮಾನ್ ಕಾರಯ ಮಾಸ ಪಾಪಾನಾಂ ರಾಶಿಂಸ್ತೇನ ದುರಾತ್ಮನ. ಎಂಥ ಅದ್ಭುತ ಲೋಕಪಾಲ ಪದ, ಅದ್ಭುತವಾದ ಆ ಸ್ಥಾನಕ್ಕೇರಿಸಿದ ಪರಮಾತ್ಮ. ಹಾಗೆ ಪರ್ವತೋಪಮವಾಗಿರತಕ್ಕಂಥ ಪಾಪಗಳ ರಾಶಿಯನ್ನು ಮಾಡಿಸಿವೆ. ಅಲ್ಲಿ ತನಕ ಏರಿದ ಆ ನರಕಾಸುರ ಪಾಪ ರಾಶಿ ಮಾಡಿ. ಆ ನರಕಾಸುರನಿಗೆ ಭಗವಂತನೇ ವರಾಹದೇವರೇ ತನ್ನ ದಮುಷ್ಟ್ರೆಯನ್ನ ಕೊಟ್ಟಿದ್ರಂತೆ. ಸ್ವದಮುಷ್ಟ್ರಾಂಚೋಗ್ರ ಪಾಪಾನಾಂ ಸಿದ್ಧಾರ್ಥಂ ಅದದಾ ಪ್ರಭು. ತನ್ನ ಒಂದು ಕೋರೆ ಹಲ್ಲನ್ನ, ಕೋರೆ ದಾಡಿಯನ್ನು ಕೊಟ್ಟರು ಅಂದ್ರೆ ಅರ್ಥ ಒಂದು ದಿವ್ಯವಾದ ಅಸ್ತ್ರವನ್ನ ನರಕಾಸುರನಿಗೆ ಕೊಟ್ಟಿರ್ತಾನೆ ಪರಮಾತ್ಮ ವರಾಹದೇವರು. ಬಹಳ ಅದ್ಭುತವಾದ ಅಸ್ತ್ರ ಆ ನರಕಾಸುರನ್. ಅದು ಒಂದು ಸಲ ಯಾರ ಮೇಲಾದರೂ ಪ್ರಯೋಗ ಮಾಡಿದರೆ ಅದ್ಭುತವಾದದ್ದು, ಅಮೋಘವಾಗಿರ್ತಕ್ಕಂಥ ಅಸ್ತ್ರ ಅದು. ಅದೇ ನರಕಾಸುರ ನಮಗೆ ಭಗದತ್ತನ ಹತ್ರ ಬಂದಿರ್ತದದು. ಭಗದತ್ತ ಅದನ್ನೊಂದ್ಸಲ ಅರ್ಜುನನ ಮೇಲೆ ಪ್ರಯೋಗ ಮಾಡಬೇಕು ಅಂತ ಮಾಡ್ತಾನೆ. ಪುಣ್ಯಕ್ಕೆ ಕೃಷ್ಣ ಅಲ್ಲಿ ಸಾರಥಿಯಾಗಿ ಕೂತದ್ರಿಂದ ಆ ಬಾಣವನ್ನ ಅಂದ್ರೆ ಆ ಅಸ್ತ್ರ ಪ್ರಯೋಗ ಮಾಡಿ ಆ ಬಾಣವನ್ನು ಎಸ್ದಾಗ ಅದನ್ನ ಆ ಬಾಣ ಹಿಡ್ಕೊಂಡು ಕೃಷ್ಣ ಕುತ್ತಿಗೆ ಹಾಕೊಂಡು ಅದು ವೈಜಯಂತಿ ಮಾಲೆ ಆಗ್ತದೆ. ವೈಜಯಂತಿ ಮಾಲೆ ಆಗ್ತದೆ. ಏನಿದು ಅಂತ ಕೇಳಿದ ಕೃಷ್ಣ ಹೇಳ್ತಾನೆ, ನಾನೇ ಹಿಂದೆ ವರಾಹ ರೂಪದಿಂದ ಧರಾದೇವಿಯಲ್ಲಿ ನರಕಾಸುರನನ್ನು ಹುಟ್ಟಿಸಿದ್ದೆ. ಆ ನರಕಾಸುರನಿಗೆ ನಾನೇ ಕೊಟ್ಟಿದ್ದೆ ಒಂದು ಅಸ್ತ್ರ, ಅದನ್ನ ಪ್ರತೀಕ ರೂಪವಾಗಿ ದಮುಷ್ಟ್ರ ಅಂತ ಹಾಗೆ ಹೇಳಿದರು. ಸ್ವದಮುಷ್ಟ್ರಾಂಚ ಉಗ್ರ ಪಾಪಾನಾಂ ಸಿದ್ಧಾರ್ಥಂ ಅದದಾ ಪ್ರಭು. ಒಂದು ದಮುಷ್ಟ್ರ ಕೊಟ್ಟ ಅಂತಂದ್ರೆ ಆ ಅಸ್ತ್ರ ಮಂತ್ರವನ್ನು ಕೊಟ್ಟಿದ್ದಾನೆ. ಜಘಾನ ಸ್ವಯಮೇವಾದು ಕೃಷ್ಣೋವೈ ರುಕ್ಮಿಣೀಪತಿ. ಕೊನೆಗೆ ಆ ನರಕಾಸುರನನ್ನ ಆ ಪರಮಾತ್ಮ ತಾನೇ ಸಂಹಾರ ಮಾಡಿದ್ದ, ರುಕ್ಮಿಣಿಪತಿಯಾದಂತಹ ಶ್ರೀಕೃಷ್ಣ. ಪಾತಯಾಮಾಸ ಕೋಪೇನ ತನ್ ತಮೋಂಧಂ ಧರಾಸುತಂ. ಧರಾಸುತನಾದ ನರಕನನ್ನ ಕೋಪ ನಟನೆ ಮಾಡಿ ಅವನನ್ನು ತಾನೇ ಅಂಧ ತಮಸಿಗೆ ಹಾಕಿವೆ. ಬ್ರಹ್ಮಾಣ ಅಂಬೃಣಿ ಪುತ್ರಂ ಚಕಾರ ಆರಿನಿಷೋಧನ. ಹಾಗೆ ಅಂಬೃಣಿ ದೇವಿಯಲ್ಲಿ ಚತುರ್ಮುಖ ಬ್ರಹ್ಮದೇವರನ್ನ ಪಡೆದು ಅವರನ್ನ ಉನ್ನತ ಸ್ಥಾನದಲ್ಲಿ ಕೂಡಿಸಿದ್ದ. ಇಬ್ಬರು ಪರಮಾತ್ಮನ ಮಕ್ಕಳೇ, ಬ್ರಹ್ಮದೇವರು ನರಕಾಸುರ. ಅದರಲ್ಲಿ ಆ ತಾರತಮ್ಯವನ್ನ ಮಾಡಿದ್ದ. ಏವಂ ತತ್ಪುತ್ರಯೋರ್ ನೀಚತ್ವಾಧಿಕತ್ವತಯಾ ಮನೆ ತಾರತಮ್ಯಂ ಚಕಾರಾತ್ರ ಶೃಣಪುತ್ರ ನ ಸಂಶಯ. ಇತ್ತಂ ಮಧುಹರೇಣೈವ ನಿರ್ಮಿತಾಂ ಧರಣೀಂ ಪುರ. ಮಧುನಾಮಕ ದೈತ್ಯನನ್ನ ಸಂಹಾರ ಮಾಡಿದಂಥ ಆ ಪರಮಾತ್ಮನೇ ಧರಣಿಯನ್ನ ನಿರ್ಮಾಣ ಮಾಡಿದ್ದು. ಹೀಗೆ ಪೌರಾಣಿಕೋ ವದತ್ತೇವಂ ಕರುಣಾಂಕುರು ಬ್ರಾಹ್ಮಣೇ. ಇದನ್ನೆಲ್ಲ ಪೌರಾಣಿಕರು ಹೇಳ್ತಾರೆ. ಅಂದ್ರೆ ಈ ಯಾವ ಇಬ್ಬರಿದ್ದಾರೆ ಎಡಮುಖ ಬ್ರಾಹ್ಮಣರು ಅವರೂ ಕೂಡ ಹೇಳ್ತಾರೆ, ಅಂಥವ್ರ ಮೇಲೆ ಕರುಣೆ ಆಗಬೇಕು ಅಂತಂದ್ರೆ ಮುಂದೆ ಅವರಿಗೆ ಪೀಠ ದೊರೀಬೇಕು, ಸನ್ಯಾಸ ದೊರೀಬೇಕು. ಭಗವಂತರ ಈ ವರಾಹದೇವರ ಮತ್ತು ಈ ಭೂಮಿಯನ್ನ ನಿರ್ಮಾಣ ಮಾಡಿದಂಥ ಹಯಗ್ರೀವ ದೇವರು ಮತ್ತು ಭೂಮಿಯನ್ನ ಈ ಧರಾಯನ್ನ ಅಂಕದ ಮೇಲೆ ಕೂಡಿಸ್ಕೊಂಡಿರ್ತಕ್ಕಂಥ ಆ ಪರಮಾತ್ಮ ಇದ್ದಲ್ಲ ವರಾಹದೇವರು, ಅವರ ಪೂಜೆ ಇವರಿಗೆ ಬರೋ ಹಾಗಾಗಬೇಕು. ಅದರಿಂದ ಕರುಣಾಂಕುರು ಬ್ರಾಹ್ಮಣೆ ಅಂತನ್ನೋ ಮಾತನ್ನ ಹೇಳ್ತಾ ಇದ್ದ. ಇದೆಲ್ಲ ಕಥೆ ಪುರಾಣದಲ್ಲಿ ಸಿದ್ಧವಾಗಿರತಕ್ಕಂಥ. ಈ ಭೂಮಿಯ ನಿರ್ಮಾಣ ಮೇದಿನಿ ಅಂತ ಹೆಸರು ಬಂತು, ಮಧುನಾಮಕ ದೈತ್ಯನ ಮೇಧಸ್ಸಿನಿಂದ ನಿರ್ಮಾಣ ಆದದ್ದು, ಧರಣಿ ಧರ ಇದೆಲ್ಲ ಹೆಸರು ಬಂದದ್ದು. ಹೀಗೆ ಆಗಮದಲ್ಲಿ ಸಿದ್ಧವಾಗಿರ್ತಕ್ಕಂಥ ಈ ಚರಿತ್ರೆಯನ್ನ ಇಲ್ಲಿ ಹೇಳಿ, ಇಮಾಂ ಭೂಮ್ಯಾಶ್ಚ ಮಹಿಮಾಂ ಮಾನವ ಮಾನವೋಪಿ ಶೃಣೋತಿಯ ವರಾಹೇಣ ಹಯಗ್ರೀವ ಸ್ವರೂಪೇಣ ಮಹಾತ್ಮನ ದತ್ತಾಂ ತತ್ಪದವೀಂ ಯಾತಿ ಎಂ ವದಂತಿಹ ಭೂಪತಿಂ. ಇಂಥ ಭೂಮಿಯ ಮಹಿಮೆಯನ್ನ ಮಾನವರು ಶ್ರವಣ ಮಾಡಿದರೆ ಅವರಿಗೆ ವಿಶೇಷ ಅನುಗ್ರಹ ಆಗ್ತದೆ ಅಂತನ್ನೋ ಮಾತು ಹೇಳಿದ. ಇದೆಲ್ಲ ಆಗಮಿಕವಾಗಿರ್ತಕ್ಕಂಥ ವಿಷಯಗಳು ಬಂದಿದೆ. ಆದ್ದರಿಂದ ಇದು ಪರಮಸಮ್ಮತವಾಗಿರ್ತಕ್ಕಂಥದ್ದು ಪ್ರಮಾಣ ಅಂತ ಭಾವಿಸ್ತೇವೆ. ಹಾಗೆ 9ನೇ ಅಧ್ಯಾಯದಲ್ಲಿ ಇನ್ನೊಂದು ಇದೇ ರೀತಿಯಾಗಿರ್ತಕ್ಕಂಥ ಆಗಮಿಕ ವಿಷಯವನ್ನು ನಾವು ನೋಡಬಹುದು. 9ನೇ ಅಧ್ಯಾಯದಲ್ಲಿ ಆರಂಭದಲ್ಲೇ ಬರ್ತದೆ, ಅದು ಹನುಮಂತ ದೇವರ ವಿಷಯ. ಅದರ ಪ್ರಸಂಗ ಏನು ಅಂತಂದ್ರೆ, ವಾದಿರಾಜರು ಹನುಮ ಭೀಮ ಮಧ್ವ ಮೂರು ವಾಯುದೇವರ ಅವತಾರ ರೂಪಗಳೇನಿದೆ ತಮಗೂ ಆ ಮೂರು ರೂಪಗಳಿಗೂ ಸಾಮ್ಯವನ್ನು ತೋರಿಸ್ತಾ ಇದೆ. ಹನುಮತ್ ಸಾದೃಶ್ಯ ತಮಗೆ, ಭೀಮನ ಸಾಮ್ಯ, ಭೀಮನ ಸಾದೃಶ್ಯ, ಭೀಮನ ಚರಿತ್ರೆ ಹೇಗಿದೆ ತಮ್ಮದು ಅದೇ ರೀತಿ. ಹನುಮಂತ ದೇವರಿಗೆ ಯಾವ ರೀತಿ ಪರಮಾತ್ಮನ ಅನುಗ್ರಹ ಆಯಿತು ತಮಗೂ ಆಯಿತು, ಮಧ್ವರಿಗೆ ಯಾವ ರೀತಿ ಅನುಗ್ರಹ ಆಗಿದೆ ತಮಗೂ ಆಗಿದೆ. ಹೀಗೆ ಹನುಮ ಭೀಮ ಮಧ್ವರ ಸಾದೃಶ್ಯವನ್ನ ತಮಗೆ ತೋರಿಸ್ತಾ ಇದ್ದಾರೆ. ಇದರಿಂದಲೇನೆ ಅವರು ವಾಯುದೇವರಿಗೆ ಸಮಾನ, ಭಾವಿ ಸಮೀರರು ಅನ್ನೋದು ಸಿದ್ಧ ಆಗ್ತದೆ. ಅದನ್ನು ತೋರಿಸುವ ಪ್ರಸಂಗದಲ್ಲಿ ಹನುಮತ್ ಸಾದೃಶ್ಯ ಹೇಳುವಾಗ ಅಲ್ಲಿ ಒಂದು ಆಗಮಿಕವಾಗಿರತಕ್ಕಂಥ ವಿಷಯ ಅದು ಕೂಡ ನೋಡಿದಾಗ ನಮಗಿದು ಪ್ರಮಾಣ ಅಂತ ಗೊತ್ತಾಗ್ತದೆ ಅಂತ ತೋರಿಸ್ತಾರೆ. ಹನುಮಾನ್ ಬಹುನಾಮಾಯಂ ನೆಹನದ್ ಗಹನಾದರಿ ಸಹನಾಮ ಮದಾರೂಪೋ ಮಹಾರೂಪೋ ಅಂತ ಕೆಲವು ಕಡೆ, ಮಹಾನಾಂ ನೀ ಮಹೋತ್ಸವೇ ನಮಾಮಿತಂ ಮಹಾತ್ಮಾನಂ ಹನುಮಂತ ಮಥಾಹವೇ ನೆಹನದ್ಯೋ ಮಹಾರಕ್ಷೋ ಶಕ್ಷಂ ತ್ವಕ್ಷಯ ವಿಕ್ರಮ ರೇಮೇ ಸೇವಾಸು ನಿರತೋ ಕಾಮೇನ ರಹಿತ ಸದಾ ಯಶ ನಾಥ ಪ್ರಸನ್ನಾತ್ಮ ದದೌ ಸ್ವಾತ್ಮಾನಮೇವ ಚ ತದ್ವನ್ ಮಮಾಪಿ ಕಾಮೇನ ಹೀನಸ್ಯ ಮನಸಾಪ್ಯಹೋ ನಾಥೋ ಹ್ಯಾತ್ಮಾನಮೇವಾಸೌ ಹಯಗ್ರೀವೋ ದದೌ ಮುದಾ ಪರಿರಂಭಣ ವ್ಯಾಜೇನ ಮಂದರೇ ಗುಣವಾರಿಧಿ ಗಣಯನ್ ಸತತಂ ದಾರ ಮುದ್ದಿಶ್ಯ ಮಮ ಸದ್ಗುಣಾನ್. ಹೀಗೆ ಹನುಮತ್ ಸಾದೃಶ್ಯ ಹೇಳುವಾಗ ಹನುಮಂತ ಬಹುನಾಮ, ಅನೇಕ ನಾಮವುಳ್ಳವನು ಹನುಮಂತ, ಭೀಮ ಮಧ್ವ ಇತ್ಯಾದಿ ಅವತಾರಗಳಂತ ಆಳಿದ್ರಿಂದ ಆ ನಾಮವೂ ಇದೆ. ಹನುಮಾನಂಜನಾ ಸೋಮಃ ವಾಯುಪುತ್ರೋ ಮಹಾಬಲಃ ರಾಮೇಶ್ವರ ಫಲ್ಗುಣ ಸಖ ಪಿಂಗಾಕ್ಷೋ ಮಿತ ವಿಕ್ರಮಃ ಇತ್ಯಾದಿ ನಾಮಗಳು ಇದೆ. ಹನುಮಾನ್ ಬಹುನಾಮಾಯಂ ನೆಹನದ್ ಗಹನಾದರಿ, ಬಹಳ ಅದ್ಭುತವಾಗಿ ಗಹನವಾಗಿರತಕ್ಕಂಥ ಸನ್ಮಾನ ಪಾತ್ರನಾಗಿದ್ದಾನೆ. ಸಹನಾಮ ಅಂದರೆ ಸಹ ಓಜೋ ಬಲಮಿತ್ಯಾ ಚಕ್ಷತೆ ಅಂತ ಇದೆಲ್ಲ ಗುಣಗಳ ಸ್ವರೂಪ ವಾಯುದೇವರು. ಆದ್ದರಿಂದ ಸಹನಾಮ, ಇವೆಲ್ಲ ವ್ಯಾಕರಣ ದೋಷಗಳನ್ನೆಲ್ಲ ವಿಚಾರ ಮಾಡಬಾರ್ದು, ಸಹೋನಾಮ ಅಂತ ಆಗಬೇಕಾಗಿತ್ತು ಹಾಗೆ ಅಂತ. ಇವೆಲ್ಲ ವೇದತುಲ್ಯ ಆದ್ದರಿಂದ ಅಂತಹ ಶಬ್ದಗಳು ಬರ್ತದೆ, ಅದನ್ನು ಸಮರ್ಥನೆ ಮಾಡ್ತಾರೆ ಅವರೇ. ಮಹಾನಾಮ್ನಿ ಮಹೋತ್ಸವೇ ಮಹಾನಾಮ್ನಿ ಅಂತ ಕೆಲವು ವೃತ್ತಿಗಳಿದೆ, ಅದನ್ನು ಹೇಳಿ ಮಾಡತಕ್ಕಂಥ ಮಹೋತ್ಸವದಲ್ಲಿ ಅತ್ಯಂತ ಸಂತೋಷವನ್ನು ಪಡೆದಿರ್ತಕ್ಕಂಥವರು ಹನುಮಂತ ದೇವರು. ಅಥವಾ ಮಹಾರೂಪ ಅಂತಿದ್ದಾಗ ಮಹಾ ಬೃಹದಾಕಾರವಾದ ರೂಪವುಳ್ಳವರು ಅಂಥ ಹನುಮಂತನನ್ನ ನಮಸ್ಕಾರ ಮಾಡ್ತೇನೆ. ಆ ಹನುಮಂತ ನೆಹನದ್ಯೋ ಮಹಾರಕ್ಷ ಹ್ಯಕ್ಷಂ ತ್ವಕ್ಷಯ ವಿಕ್ರಮ, ಅಕ್ಷಕುಮಾರನನ್ನ ಸಂಹಾರ ಮಾಡಿದ್ದಾನೆ. ಅದ್ಭುತವಾದ ಕಾರ್ಯ ಇದು. ಮಹಾರಕ್ಷ ಅಕ್ಷಕುಮಾರನ ವಧೆ ಅಂದ್ರೆ ಯಾಕೆ, ಆ ಮೂರು ಜನ ಲಂಕೆಯಲ್ಲಿ ಅಕ್ಷಕುಮಾರ ಇಂದ್ರಜಿತ್ ರಾವಣ ಮೂರು ಮಂದಿ ಸಮಾನ ಬಲ, ಮೂರು ಮಂದಿ ಸಮ. ಅದರಲ್ಲಿ ರಾವಣನನ್ನಂತೂ ರಾಮದೇವರಿಗಾಗಿ ಇಡಬೇಕು, ಯಾಕೆ ರಾಮನೇ ಕೊಲ್ಲಬೇಕು ರಾವಣನ ಅಂತ ತೀರ್ಮಾನ ಆಗಿದೆ. ಇಂದ್ರಜಿತ್ತನನ್ನ ಈಗಲೇ ಕೊಂದುಬಿಟ್ರೆ, ಮೊದಲೇ ಸೀತಾನ್ವೇಷಣೆಗೆ ಬಂದಾಗ ಆಗಲೇ ಇಂದ್ರಜಿತ್ತನನ್ನು ಕೊಂದುಬಿಟ್ರೆ ಮುಂದೆ ಕಪಿಗಳು ಇಂದ್ರಜಿತ್ತನನ್ನು ನೋಡ್ಲಿಕ್ಕೆ ಆಗುದು, ಅನೇಕ ಕಪಿಗಳಿಗೆ ಇಂದ್ರಜಿತ್ತನ ಒಂದ್ಸಲ ನೋಡಬೇಕು ಅಂತಿತ್ತು. ಏನಂತ ದರ್ಶನ ಮಾಡುವಂತ ವ್ಯಕ್ತಿ ಅಲ್ಲ, ಆದ್ರೂ ಕೆಟ್ಟವನಾದರೂ ಕೂಡ ಅವನನ್ನು ನೋಡ್ಬೇಕು ಅಂತಿರ್ತದೆ. ಈ ಕೆಲವರಿಗೆ ವೀರಪ್ಪನ್ ನೋಡ್ಬೇಕು ಅಂತಿತ್ತು, ಒಂದ್ಸಲ ನೋಡ್ಬಿಡ್ಬೇಕು ಹೇಗಿದ್ದಾನೆ ಅಂತ. ಹಾಗೆ ಇಂದ್ರಜಿತ್ತನ್ನ ಅವನನ್ನು ಕೊಂದು ಬಿಟ್ರೆ ನಚ ಶಕ್ತಿ ರೀಕ್ಷತೆ, ಅವನ ಶಕ್ತಿ ಅವನ ಪರಾಕ್ರಮ ಅದೆಲ್ಲ ಮುಂದೆ ಕೆಪ್ಪುಗಳು ನೋಡ್ಬೇಕು. ಅದಕ್ಕೋಸ್ಕರ ಇಂದ್ರಜಿತ್ತನನ್ನು ಬಿಟ್ಟು ಅಕ್ಷಕುಮಾರನನ್ನು ಕೊಂದ್ಬೇಕು. ಅಂಥ ಅಕ್ಷಕುಮಾರನನ್ನು ಕೊಂದು ಬಿಟ್ರೆ ತನ್ನ ಶಕ್ತಿ ಏನು ಅಂತ ಪ್ರದರ್ಶಿತವಾಗ್ತದೆ ಅಂತ ವಿಚಾರ ಮಾಡಿ, ನೆಹನದ್ಯೋ ಮಹಾರಕ್ಷ ಶಕ್ಷಂ ತ್ವಕ್ಷಯ ವಿಕ್ರಮ ರೇಮೇ ಸೇವಾಸು ನಿರತಃ, ಇಂಥ ಹನುಮಂತ ಅಕ್ಷಕುಮಾರನನ್ನು ವಧೆ ಮಾಡಿದ್ದು ಎಲ್ಲ ರಾಮದೇವರ ಸೇವೆ ಅಂತಲೇ ಮಾಡಿದ್ದಾನೆ. ಕಾಮೇನ ರಹಿತ ಸದಾ, ಯಾವ ಕಾಮನೆಯೂ ಇಲ್ಲ. ಆದ್ದರಿಂದ ಹನುಮಂತ ರುಜುಗಣಸ್ಥನೆ. ರುಜು ಅಂದ್ರೆ ಏನರ್ಥ? ರುಜು ಶಬ್ದಕ್ಕೆ ಅರ್ಥ ರುಜುಯೋಗಿ ಅಂತಂದ್ರೆ ವಕ್ರಯೋಗಿಗಳಿಗೆ ವಿರುದ್ಧರಾದವರು ರುಜುಯೋಗಿಗಳು. ರುಜುಯೋಗಿ ವಕ್ರಯೋಗಿ ಅಂತ ಎರಡು ಥರ ಇದ್ದಾರಂತೆ ಪ್ರಪಂಚದಲ್ಲಿ. ರುಜುಯೋಗಿಗಳು ಕೆಲವರು, ವಕ್ರಯೋಗಿಗಳು ಕೆಲವರು. ವಕ್ರಯೋಗೀಂದ್ರ ಏನು ಅಂತ ವಿವರಣೆ ಕೊಡ್ತಾರೆ. ಯೋಗಸ್ಯ ವಕ್ರತಾ ನಾಮ ಕಾಮೇನ ಹರಿಪೂಜನಂ. ವಕ್ರಯೋಗ ಅಂದ್ರೆ ಇದೆ, ಕಾಮೇನ ಹರಿಪೂಜನಂ, ಕಾಮನೆಯಿಂದ ಭಗವಂತನ ಪೂಜೆ ಮಾಡಿದ್ರೆ, ಆರಾಧನೆ ಮಾಡಿದ್ರೆ, ಏನಾದರೂ ಒಂದು ಕಾಮನೆ ಇಟ್ಟುಕೊಂಡು. ಅವರು ವಕ್ರಯೋಗಿಗಳು, ರುಜುಯೋಗಿಗಳು ಅಂದ್ರೆ ನಿಷ್ಕಾಮ ಕರ್ಮ ಮಾಡತಕ್ಕಂಥವ್ರು ಅಂತ. ಏನು ಮಾಡಿದ್ದನ್ನು ನಿಷ್ಕಾಮನೆಯಿಂದ ಮಾಡುವ. ಕಾಮೇನ ರಹಿತನಾಗಿ ಹನುಮಂತ ಇಂಥ ಸೇವೆಯನ್ನು ಮಾಡಿದ್ದಾನೆ, ರಾಮದೇವರ ಸೇವೆಯನ್ನ. ಯಶ ನಾಥ ಪ್ರಸನ್ನಾತ್ಮಾದದು ಸ್ವಾತ್ಮಾನಮೇವಚ. ರಾಮದೇವರು ತನ್ನನ್ನೇ ಕೊಟ್ಟುಕೊಂಡು ಬಿಟ್ರು ಹನುಮಂತನಿಗೆ, ತನ್ನನ್ನೇ ದಾನ ಮಾಡಿದ್ದಾರೆ. ಅಂದ್ರೆ ಅರ್ಥ ಏನು? ತನ್ನನ್ನೇ ದಾನ ಮಾಡಿದ್ರು ಅಂತ, ಆಲಿಂಗನೆ ಮಾಡಿದ್ರು ಅಂತ ಅರ್ಥ. ಹನುಮಂತನನ್ನು ದೃಢವಾಗಿ ಆಲಿಂಗನೆ ಮಾಡಿ, ಸ್ವಾತ್ಮಾನಮೇವೈಷದದವು, ಸ್ವಾತ್ಮಾನಮೇವೈಷದದು ಅಂದ್ರೆ ದೃಢವಾಗಿ ಆಲಿಂಗನೆ ಮಾಡಿದ್ದಾರೆ. ಅದೇ ರೀತಿ ನನಗೂ ಆಗಿದೆ ಅಂತ ವಾದರಾದರೆ ಹೇಳ್ಕೊಂಡಿದ್ದ. ತದ್ವನ್ ಮಮಾಪಿ ಕಾಮೇನ ಹೀನಸ್ಯ ಮನಸಾಪ್ಯಹೋ. ಅದರಂತೆ ನಾನು ಕೂಡ ಕಾಮರಹಿತನಾಗಿದ್ದೇನೆ ಹನುಮಂತನಂತೆ. ಆದ್ರಿಂದ ನಾಥೋ ಹ್ಯಾತ್ಮಾನಮೇವಾಸವು ಹಯಗ್ರೀವೋ ದದೋ ಮುದ. ಹಯಗ್ರೀವ ದೇವರು ನನಗೂ ಕೂಡ ಸ್ವಾತ್ಮ ಪ್ರದಾನ ಮಾಡಿದ್ದಾರೆ. ಸ್ವಾತ್ಮ ಪ್ರದಾನ ರಾಮದೇವರು ಹನುಮಂತನಿಗೆ ಮಾಡಿದಂತೆ ಹಯಗ್ರೀವ ದೇವರು ನನಗೆ ಮಾಡಿದ್ದಾರೆ ಸ್ವಾತ್ಮ ಪ್ರದಾನ. ಏನದು ಸ್ವಾತ್ಮ ಪ್ರದಾನ ಅಂದ್ರೆ, ಹನುಮಂತನಿಗೆ ಮಾಡಿದ್ದು ಅಂದ್ರೆ ಏನು ಅಂತಲೂ ಅರ್ಥ ಆಗ್ತದೆ. ಪರಿರಂಭಣ ವ್ಯಾಧೇನ, ಪರಿರಂಭಣ ವ್ಯಾಧಿ, ನನ್ನನ್ನು ದೃಢವಾಗಿ ಆಲಿಂಗನೆ ಮಾಡಿಕೊಂಡ್ರು ಹಯಗ್ರೀವ ದೇವರು ಮಂದರ ಪರ್ವತದಲ್ಲಿ. ಇದೇ ಪರಿರಂಭಣ ವ್ಯಾಧಿಯಿಂದ ಆಲಿಂಗನ ಮಾಡಿದ್ದು ಉಂಟಲ್ಲ, ಇದೇ ಸ್ವಾತ್ಮ ಪ್ರದಾನ ಅಂತಂದ್ರೆ. ಹೀಗೆ ಹನುಮಂತನ ಸಾಮ್ಯವನ್ನು ಹೇಳುವಾಗ ಇದೆಲ್ಲ ಬಂದಿದೆ. ಇದು ಆಗಮಿಕ ವಿಷಯ. ಅದರಂತೆ ಮಧ್ವರ ಸಾಮ್ಯ ಹೇಳುವಾಗಲೂ ಕೂಡ ಆಗಮಿಕ ವಿಷಯಗಳೇ ಬಂದಿದೆ. ಅದು ಇದೇ ಅಧ್ಯಾಯದಲ್ಲೇ ಬರ್ತದೆ. ಅಣಿಮಾದ್ಯಷ್ಟಾಂಗ ಯೋಗಂ ಮಣಿಮಾನ್ ದುಷ್ಟ ರಾಕ್ಷಸ ಫಣಿನಾಮಾನಿತಂ ದಷ್ಟನ್ ತತ್ಪದಾಂಗುಷ್ಠತೋ ಹತಃ ತದ್ವತ್ ಸಾಷ್ಟಾಂಗಯೋಗೇನ ಮಯಾ ವಾದೇನ ಚ ಹತಃ ಮಾಯಾವಾದಿ ಮತಾಚಾರ್ಯ ಪೂರ್ವಂ ಕ್ರೋಧವಶಾಧಿಪಃ ತಸ್ಮಾದ್ ಆಚಾರ್ಯವರ್ಯೇಷು ಮತಾಚಾರ್ಯ ಸುರೋತ್ತಮಃ ಆಚಾರ್ಯೇಷು ಪಿತೇಷ್ವತ್ರ ಮಧ್ವಾಚಾರ್ಯ ಪರೋ ಮತಃ ವೇದೇಷು ಸರ್ವೇಷು ಹರಿಸುರೋತ್ತಮಃ ಪೂರ್ವೇಷ್ವಥಾಚಾರ್ಯ ಮತೇಷು ತನ್ಮತಂ ಗುರುಷ್ವಪೀಹ ಪ್ರವರೇಷು ಗೌರವಾತ್ ಪೂರ್ಣ ಪ್ರಜ್ಞ ಸರ್ವಶಾಸ್ತ್ರೇಷು ತದ್ವಾಕ್. ಇಲ್ಲಿ ಅಣಿಮಾದಿ ಅಷ್ಟಾಂಗ ಯೋಗ ಉಳ್ಳಂತಹ ಶ್ರೀಮದ್ ಆಚಾರ್ಯರನ್ನ, ಮಧ್ವಾಚಾರ್ಯರನ್ನ, ಅವರೆಂಥವ್ರು ಅಣಿಮಾದ್ಯಷ್ಟಾಂಗ ಯೋಗ ಉಳ್ಳವರು. ಅದಂತೂ ಮಧ್ಯವಿಜಯದಲ್ಲಿ ಬೇಕಾದ ಕಡೆ ನೋಡಬಹುದು. ಅಣಿಮಾದ್ಯಷ್ಟಾಂಗಗಳು ಆಚಾರ್ಯರಲ್ಲಿತ್ತು ಅಂತ ಎಲ್ಲ ವರ್ಣನೆಗಳು ಬಂದಿವೆ. ಫಣಿನಾಮಾನಿತಂ, ಮಧ್ವಾಚಾರ್ಯರು ಫಣಿನಾಮಾನಿತರಾಗಿದ್ರು, ಶೇಷದೇವರಿಂದ ಮಾನಿತರಾಗಿದ್ರು ಅಂತ ಅಲ್ಲಿ ಹೇಳಿದ್ದಾರೆ. ಶೇಷದೇವರಿಂದ ಮಾನಿತರಾಗಿದ್ರು ಅನ್ನೋದು ಮಧ್ಯವಿಜಯದಲ್ಲಿ ಬಂದಿದೆ. ಶೇಷದೇವರು ಮಧ್ವಾಚಾರ್ಯ ಪಾಠಕ್ಕೆ ಬಂದಿದ್ರು, ಪಾಠ ಕೇಳಿ ಹೋಗ್ತಾ ಇದ್ರು ಅಂತ. ಫಣಿರಾಡ್ ಉಪಶುಶ್ರುವಾಂಸ ಸನಕಾದಿ ಮುನಿ, ಫಣಿರಾಡ್ ಉಪಶುಶ್ರುವಾಂಸ ಸನಕಾದಿ ಮುನಿ ಅಂತ ಮಧ್ವವಿಜಯದಲ್ಲಿ ಬರ್ತದೆ. ಹೀಗೆ ಫಣಿನಾಮಾನಿತನು ಇಂತಹ ಮಧ್ವಾಚಾರ್ಯರನ್ನ ಒಬ್ಬ ದುಷ್ಟ ಮಣಿಮಾನ್ ಅನ್ನುವಂತಹ ದುಷ್ಟ ರಾಕ್ಷಸ ದಷ್ಟನ್ ತತ್ವದಾಂಗುಷ್ಠತೋ ಹತಃ ಮಧ್ವಾಚಾರ್ಯನ ಸರ್ಪರೂಪದಿಂದ ಕಚ್ಚಬೇಕು ಅಂತ ಬಂದು ಆಚಾರ್ಯರ ಪಾದಾಂಗುಷ್ಠದಿಂದಲೇ ಆ ಮಣಿಮಂತ ಸತ್ತೋಗಿದ್ದಾನೆ. ಇದೆಲ್ಲವೂ ಕೂಡ ಆಗಮಸಿದ್ಧವಾದಂತಹ ವಿಷಯ. ಅದೇ ರೀತಿ ನನ್ನ ಜೀವನದಲ್ಲಿ ನಡೆದಿದೆ ಅಂತ ವಾದರಾದ್ರೆ ಹಾಗೆ ನನ್ನ ಇದರಲ್ಲೂ ನಡೆದಿದೆ. ತದ್ವತ್ ಸಾಷ್ಟಾಂಗ ಯೋಗೇ ನಮಯ ವಾದೇನ ಚಾಹತಃ. ಅಷ್ಟಾಂಗ ಯೋಗ ಸಿದ್ಧನಾಗಿರ್ತಕ್ಕಂಥವ್ರು ನಾವು ಆಗಿದ್ದೇವೆ. ನಮ್ಮಿಂದ ಅದೇ ಕ್ರೋಧವಶಾಧಿಪ ಮಣಿಮಂತ ಅಂತಂದ್ರೆ ಅವನು ಕ್ರೋಧವಶ ಅನ್ನುವಂತಹ ಒಂದು ಗಣ ಇದೆ. ಆ ಕ್ರೋಧವಶ ಗಣದಲ್ಲಿ ಅವನು ಮುಖ್ಯಸ್ಥ ಮಣಿಮಾನ್. ಅದು ವಾಯುಸ್ಥಿತಿಯಲ್ಲಿದೆ. ಅಂಥ ಮಣಿಮಂತ ನನ್ನಿಂದಲೂ ಕೂಡ ಹತನಾಗಿದ್ದಾನೆ. ಮತ್ತೆ ಮತ್ತೆ ಜನ್ಮ ತಾಳ್ತಾರೆ. ವಾದಿರಾಜ ಸ್ವಾಮಿಗಳು ಕೂಡ ಅವನನ್ನು ವಾದದಲ್ಲಿ ಸೋಲಿಸಿದ್ದಾರೆ ಅಂತ ಹೇಳ್ತಾರೆ. ಮಾಯಾವಾದಿ ಮತಾಚಾರ್ಯ ಪೂರ್ವಂ ಕ್ರೋಧವಶಾಧಿಪ, ನಾನು ಕೂಡ ಹಾಗೆ ಮಾಡಿದ್ದೀನಿ ಅಂತ ಮಧ್ವಾಚಾರ್ಯ ಸಾದೃಶ್ಯ ಹೇಳುವಾಗ ಆ ಶ್ರೀಮದ್ ಆಚಾರ್ಯರ ವಿಚಾರ ಏನು ಬಂದಿದೆ ಅದು ಇಲ್ಲಿ ಬಂದಿದೆ. ಅದರಂತೆ ಆಚಾರ್ಯರಲ್ಲೆಲ್ಲ ಮತಾಚಾರ್ಯರು, ಟೀಕಾಚಾರ್ಯರು ಮುಂತಾದವರು ಶ್ರೇಷ್ಠರು. ಅವರೆಲ್ಲರಿಗಿಂತ ಶ್ರೇಷ್ಠರಾಗಿರ್ತಕ್ಕಂಥವರು ಮಧ್ವಾಚಾರ್ಯರು. ವೇದಗಳಲ್ಲಿ ಹರಿ ಸರ್ವೋತ್ತಮತ್ವ ಇದು ಪ್ರತಿಪಾದಿತವಾಗಿದೆ. ಎಲ್ಲ ಆಚಾರ್ಯರ ಮತಗಳಲ್ಲಿ ಹರಿ ಸರ್ವೋತ್ತಮತ್ವ ಹೇಳಿದಂತಹ ಮಧ್ವಾಚಾರ್ಯರ ಮತವೇ ಶ್ರೇಷ್ಠ. ಗುರುಗಳಲ್ಲಿ ಪೂರ್ಣಪ್ರಜ್ಞರು ಶ್ರೇಷ್ಠರು. ಇಂತಹ ವಿಷಯಗಳನ್ನೆಲ್ಲ ಇದೆಲ್ಲ ಆಗಮಿಕ ವಿಷಯಗಳು ಅಂತ ಪರಿಗಣಿಸಿದೆ. ಇದು ಇರೋದ್ರಿಂದ ಇದನ್ನು ಪ್ರಮಾಣ ಅಂತ ಭಾವಿಸಿದೆ. ಇದೇ ಸಂದರ್ಭದಲ್ಲಿ ಇಲ್ಲೇ ಮುಂದಿನ ಶ್ಲೋಕ, ಮಮಾಸ್ಥಿ ಜಾತಾನ್ಯಪಿ ತಸ್ಥಿ ವಾಂಸಿ ಚಕ್ರಾಂಕಿತಾನ್ಯೇವ ಕ್ರಮಂತಿ ವಿಷ್ಣು ತತ್ಪಾದ ಜಾಂಭಸ್ಸು ಸುಪಾವಿತಾನಿ ಯದ್ದೇಹ ಮಾಂ ತತ್ಪದಕಂ ನಯಂತಿ ಭುಜಾಸ್ಥಿನಿ ಶಂಖಚಕ್ರೆ ಸುವೃತ್ತೆ ಜಾನ್ವಸ್ಥಿನಿ ಪದ್ಮಗದೇ ಚ ಜಾತೆ ಅಂತ ತಮ್ಮ ದೇಹದ ಸ್ವರೂಪವನ್ನು ತಮ್ಮ ದೇಹದ ಒಂದೊಂದು ಅವಯವಗಳ ಮಹಿಮೆಯನ್ನು ಹೇಳ್ತಾ ರಾಜರು ತಮ್ಮ ದೇಹದ ಯಾವ್ಯಾವ ಎಲುಬಿನಲ್ಲಿ ಏನೇನು ಚಿಹ್ನೆ ಇದೆ ಅಂತನ್ನೋದನ್ನು ತಿಳಿಸಿದ. ಭುಜಾಸ್ಥಿನಿ ಶಂಖಚಕ್ರೆ ಸುವೃತ್ತೆ, ಭುಜದ ಎಲುಬುಗಳು ಶಂಖಚಕ್ರ ಚಿಹ್ನಿತವಾಗಿದೆ ಎಲುಬಿನಲ್ಲೇ. ಮೊಣಕಾಲಿನ ಜಾನ್ವಸ್ಥಿನಿ ಪದ್ಮಗದೆ ಚ ಜಾತೆ, ಮೊಣಕಾಲಿನ ಎಲುಬುಗಳಲ್ಲಿ ಪದ್ಮ ಗದೆ ಈ ಚಿಹ್ನೆ ಇದೆ. ಈ ಉರೋಸ್ಥಿ ಎದೆಯಲ್ಲಿರ್ತಕ್ಕಂಥ ಎಲುಬಂತೂ ತನ್ ಮೂರ್ತಿ ರೂಪಂ ಪ್ರಜಾತಂ, ಭಗವಂತನ ಮೂರ್ತಿಯೇ ಆ ಎಲುಬಿನಲ್ಲಿ ನೋಡಬಹುದು. ಇಂಥ ಅದ್ಭುತವಾದ ಮಹಿಮೆ ಹಲ್ಲಿನ ಎಲುಬುಗಳು, ಇಂಥ ಎಲುಬುಗಳೆಲ್ಲ ಹೀಗಿದೆ ಅಂತ ಹೇಳುವಾಗ ಮಮಾಸ್ಥಿ ಜಾತಾನ್ಯಪಿ ತಸ್ಥಿವಾಂಸಿ ಅಂತ ಹೇಳಿದ್ದಾರೆ. ಆದರೆ ವಿಪ್ರರು ಮರುದಿವಸ ಬರೆಸುವಾಗ ಇತಿಹಾಸ ಎಲ್ಲ ಗೊತ್ತಿದೆ ಅಂತ ತಿಳ್ಕೊಂಡು ಬರೀ ವಿಷಯ ಮಾತ್ರ ಹೇಳ್ತಾ ಇದ್ದೀನಿ. ಎಡಮುಖ ಬ್ರಾಹ್ಮಣರು ಅದನ್ನು ಬರೆಸುವಾಗ ಅವರೇ ವಾದರಾದರೆ ವಾಕ್ಶಕ್ತಿ ಕೊಡ್ತಾ ಇದ್ರು. ಅವರು ಅದನ್ನು ಬರೆಸುವಾಗ ಮಮಾಸ್ಥಿ ಜಾತಾನ್ಯಪಿ ತಸ್ಥಿವಾಂಸಿ ಅಂತ ಹೇಳಿರೋದು, ಬರೆಸುವಾಗ ತಸ್ತುಷಾಂಸಿ ಅಂತ ಬರೆಸಿದ್ದಾರೆ. ಇದನ್ನ ಮತ್ತೊಂದು ಸಲ ಇನ್ಯಾವತ್ತೋ ಸ್ವಪ್ನದಲ್ಲಿ ಅದನ್ನು ತಿದ್ದುಪಡಿ ಮಾಡ್ತಾರೆ. ಅದು 9ನೇ ಅಧ್ಯಾಯದಲ್ಲಿ ಬಂದ ಶ್ಲೋಕ ಇದು. ಮಮಾಸ್ಥಿ ಜಾತಾನ್ಯಪಿ ತಸ್ಥಿವಾಂಸಿ ಅಂತ ಬರೆಸಿದ್ದನ್ನು ತಸ್ತುಷಾಂಸಿ ಅಂತ ಬರೆಸಿಬಿಟ್ಟಿದ್ರು. ಮತ್ತೆ ಒಂದು ಸಲ ಕನಸಿನಲ್ಲಿ ಹೇಳುವಾಗ ಅದನ್ನು ತಿದ್ದಿದ್ದಾರೆ. 18ನೇ ಅಧ್ಯಾಯ ಅದನ್ನ ತಿದ್ದಿದ ಕ್ರಮ ಬಹಳ ಸ್ವಾರಸ್ಯವಾಗಿದೆ. 18ನೇ ಅಧ್ಯಾಯದಲ್ಲಿ ಬರ್ತದೆ, ಅವ್ರು ಹೇಳ್ತಾರೆ ಬ್ರಾಹ್ಮಣ ನಾನು ತಸ್ಥಿವಾಂಶಿ ಅಂತ ಹೇಳಿದ್ರೆ ನೀವದನ್ನ ತಸ್ತುಷಾಂಶಿ ಅಂತ ಬರೆಸಿಬಿಟ್ಟಿದ್ದೀರಿ. ಈ ರೀತಿ ವ್ಯತ್ಯಾಸ ಆಗಬಾರದು, ಸಾಧ್ಯವಾದಷ್ಟು ಎಚ್ಚರಿಕೆಯಿಂದ ಪದಗಳನ್ನು ಸರಿಯಾಗಿ ಬರೀಬೇಕು, ಬರೆಸಬೇಕು. ವ್ಯತ್ಯಾಸ ಆಗಬಾರದು. ಹೀಗೇನಾದರೂ ವ್ಯತ್ಯಾಸ ಆಯಿತು ಅಂತಂದ್ರೆ ತಸ್ಥಿವಾಂಶೀತಿ ಮೇ ಪ್ರೋಕ್ತೆ ತಸ್ತುಷಾಂಶೀತಿ ಚೋಚ್ಯತೆ. ತಸ್ಥಿವಾಂಶಿ ಅಂತ ನಾವು ಹೇಳಿದಾಗ ತಸ್ತುಷಾಂಶಿ ಅಂತ ಬರೆಸಿದ್ದೀರಿ. ವಿಪ್ರ ಸ್ವಸ್ಥಾಂಶ್ಯತೆ ಅಸ್ಥೀನ್ವೈ ಕರಿಷ್ಯೆ ಶಿಥಿಲಾನಹಂ. ಈ ರೀತಿ ನೀವು ಪದಗಳನ್ನು ವ್ಯತ್ಯಾಸ ಮಾಡಿದ್ರಿಂದ ನಿಮ್ಮ ದೃಢವಾದ ಎಲುಬುಗಳು ಕೂಡ ಶಿಥಿಲ ಆಗುವ ಹಾಗೆ ನಾನು ಮಾಡಬಲ್ಲೆ ಅಂತ. ಅಂದ್ರೆ ಏನರ್ಥ, ನಾವು ಹೇಳಿದ ಪದಗಳನ್ನು ಯಥಾವತ್ತಾಗಿ ಹಾಗೆ ಬರೆಸಬೇಕು, ವ್ಯತ್ಯಾಸ ಮಾಡಬೇಡ್ರಿ. ಸ್ವಸ್ಥಾಂಶ್ಯತೆ ಅಸ್ಥೀನ್, ಸ್ವಸ್ಥವಾದ ದೃಢವಾದ ನಿಮ್ಮ ಅಸ್ಥೀನ್ ಎಲುಬುಗಳನ್ನ ಕರಿಷ್ಯೆ ಶಿಥಿಲಾನಹಂ, ನಾನು ಮುಂದೆ ಅದನ್ನ ಹಾಗೆ ಶಿಥಿಲಗೊಳಿಸಬೇಕಾಗ್ತದೆ ಅಂತನೋ ಮಾತು ಹೇಳಿ. ಆದ್ರೆ ಇಲ್ಲೇ ಒಂದು ವ್ಯಾಕರಣ ದೋಷ ಕಾಣಿಸ್ತದೆ. ಅಸ್ಥಿ ಶಬ್ದ ನಪುಂಸಕಲಿಂಗ ಇಲ್ಲೇ ಬಂತಲ್ಲ. ಭುಜಾಸ್ಥಿನಿ ಶಂಖಚಕ್ರೆ ಸುವೃತ್ತೆ ಜಾನ್ವಸ್ಥಿನಿ ಪದ್ಮಗದೇ ಚಜಾತೆ. ಅಸ್ಥಿನಿ ಅಸ್ಥಿನಿ ಅಂತ ನಪುಂಸಕಲಿಂಗ ಪ್ರಯೋಗ ಮಾಡಿದೆ. ವಿಪ್ರರಿಗೆ ಅದನ್ನ ತಸ್ಥಿವಾಂಶಿ ಇದ್ದದ್ದು ತಸ್ತುಷಾಂಶಿ ಅಂತ ಬರೆಸಿದಾಗ ಈ ರೀತಿ ವ್ಯತ್ಯಾಸ ಮಾಡಬೇಡ್ರಿ ಪದಗಳನ್ನ ಅಕ್ಷರಗಳನ್ನ ಅಂತ ಹೇಳುವಾಗ ಎಚ್ಚರಿಕೆ ಕೊಡುವಾಗ ಈ ಮಾತಾಡಿದ್ರು. ವಿಪ್ರ ಸ್ವಸ್ಥಾಂಶ್ಯತೆ ಅಸ್ಥೀನ್ ಕರಿಷ್ಯೆ ಶಿಥಿಲಾನಹಂ ಅಂತ ಪುಲ್ಲಿಂಗ ಹಾಕಿಬಿಟ್ರು. ಅಸ್ಥಿನಿ ಅಂತ ಹಿಂದೆ ನಪುಂಸಕಲಿಂಗ ಹಾಕಿದ್ರು, ಈಗ ತವ ಅಸ್ಥೀನ್ ಶಿಥಿಲಾನ್ ಕರಿಷ್ಯೆ, ನಿಮ್ಮ ಎಲುಬುಗಳನ್ನು ಶಿಥಿಲ ಮಾಡಿಬಿಟ್ಟೇನು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇದೇನಿದು ಅಸ್ಥಿ ಶಬ್ದ ಇದ್ದಕ್ಕಿದ್ದ ಹಾಗೆ ಪುಲ್ಲಿಂಗ ಹಾಗಾಯಿತು. ನಪುಂಸಕಲಿಂಗ ಅಸ್ಥಿ ಶಬ್ದ, ಇಲ್ಲಿ ಪುಲ್ಲಿಂಗ ಪ್ರಯೋಗ ಮಾಡಿದರು. ಅದಕ್ಕೆ ಅವರೇ ಮುಂದೆ ಹೇಳ್ತಾರೆ ಮಮಾಸ್ಥಿ ನಿಚಯೇ ವಿಪ್ರ ಕ್ಲೀಪ ಶಬ್ದ ಪ್ರಯೋಜಿತ ತವಾಸ್ಥಿಶ್ವಿಹ ಪುಲ್ಲಿಂಗ ಶಬ್ದ ಪ್ರಾಯ ಪ್ರಯೋಜಿತ ಪೂರ್ವಾಭಿಪ್ರಾಯ ಇತ್ಯುಕ್ತೆ ಪಕ್ಷೆ ಅಭಿಪ್ರಾಯ ಮಂಜಸ. ಒಂದು ಸಲ ನಪುಂಸಕಲಿಂಗ ಹೇಳಿದ್ದೀನಿ, ಒಂದು ಸಲ ಪುಲ್ಲಿಂಗ ಹೇಳಿದ್ದೀನಿ. ನನ್ನ ಅಸ್ಥಿ ವಿಚಾರ ಇಂತಿಂಥ ಚಿಹ್ನೆ ಇದೆ ಅಂತ ಹೇಳುವಾಗ ನಪುಂಸಕಲಿಂಗ ಹೇಳಿದ್ದೀನಿ, ನಿನ್ನ ಅಸ್ಥಿ ಶಿಥಿಲ ಮಾಡ್ತೇನೆ ಅಂತ ಹೇಳುವಾಗ ಪುಲ್ಲಿಂಗ ಹೇಳಿಬಿಟ್ಟಿದ್ದೀನಿ. ಹೀಗೆ ವ್ಯತ್ಯಾಸ ಆಯಿತು, ವ್ಯಾಕರಣ ದೋಷ ಇದೆ, ಅದರಿಂದ ಇದನ್ನು ಅಪ್ರಮಾಣ ಅಂತ ಯಾರಾದರೂ ಸಂಶಯ ಪಡಬಹುದು. ಹೀಗೆಲ್ಲ ಪಡ್ತಕ್ಕದ್ದಲ್ಲ, ಇದರಲ್ಲೆಲ್ಲ ಅಭಿಪ್ರಾಯ ಇದೆ. ಒಂದು ವಿಶೇಷ ಅಭಿಪ್ರಾಯ ಬಂದಾಗ ಕೆಲವು ಶಬ್ದಗಳು ಹೆಚ್ಚು ಕಡಿಮೆ ಆಗುವುದುಂಟು. ಶಿಕ್ಷಾ ಅಂತ ಶಬ್ದ ಸಂಸ್ಕೃತದಲ್ಲಿರೋದು ಶಿಕ್ಷಾ ಶಬ್ದ, ಶಿಕ್ಷಾಂ ವ್ಯಾಖ್ಯಾಸ್ಯಾಮಃ ಅಂತ ದೀರ್ಘ ಬಂದಿದೆ. ಶಿಕ್ಷಾಂ ವ್ಯಾಖ್ಯಾಸ್ಯಾಮಃ ಅಂತ ದೀರ್ಘ ಬಂದಿದೆ. ಇಂಥದ್ದು ಎಷ್ಟೋ ಕಡೆ ಹೀಗೆ ಲಿಂಗ ವ್ಯತ್ಯಾಸ ಆಗೋದು, ಹ್ರಸ್ವ ದೀರ್ಘ ವ್ಯತ್ಯಾಸ ಆಗಿರೋದು ವೇದದಲ್ಲಿ ಪುರಾಣಗಳಲ್ಲಿ ಬೇಕಾದಷ್ಟು ಬಂದಿದೆ. ಅದಕ್ಕೆಲ್ಲ ಅಲ್ಲಲ್ಲಲ್ಲಿ ರಾಜರೇ ಇಂತಿಂಥ ಅಭಿಪ್ರಾಯ ಇದೆ ಅಂತ ಹೇಳ್ತಿರ್ತಾರೆ. ತೃತೀಯೋ ಅತಿಶಯೇ ಅಂತ ಅತಿಶಯ ದೀರ್ಘ ಹೀಗೆಲ್ಲ ಉಂಟು. ಅತಿಶಯ ಅನ್ನೋ ಅರ್ಥ ಹೇಳುವಾಗ ಹ್ರಸ್ವ ಇದ್ದದ್ದು ದೀರ್ಘ ಆಗ್ತದೆ, ಪುಲ್ಲಿಂಗ ನಪುಂಸಕಲಿಂಗಗಳು ವ್ಯತ್ಯಾಸ ಆಗ್ತದೆ. ಇಲ್ಲಿ ಅಸ್ಥಿ ಶಬ್ದವನ್ನ ತವಾಸ್ಥೀನ್ ಶಿಥಿಲಾಂಕರಿಷ್ಯೆ ಅಂತ ಪುಲ್ಲಿಂಗ ಯಾಕೆ ಹೇಳಿದ್ದೀನಿ ಅಂತಂದ್ರೆ, ಸಾಧಾರಣವಾಗಿ ಅಸ್ಥಿ ಶಬ್ದ ನಪುಂಸಕಲಿಂಗ ಇರಬಹುದು, ಆದ್ರೆ ಆ ನಪುಂಸಕಲಿಂಗ ಅಸ್ಥಿ ಶಬ್ದ ನನ್ನ ಅಸ್ಥಿಗೆ ಪ್ರಯೋಗ ಮಾಡುವಾಗ ಮಾತ್ರ ಸರಿಯಾಗ್ತದೆ. ಇನ್ನೆಲ್ಲರ ಅಸ್ಥಿಯನ್ನ ಎಲುಬುಗಳನ್ನು ಹೇಳಬೇಕಾದ್ರೆ ಪುಲ್ಲಿಂಗನೇ ಹೇಳಬೇಕಂತ. ಯಾಕೆ ಅಂದ್ರೆ ನನ್ನ ಅಸ್ಥಿ ಇದೆಯಲ್ಲ, ಅದು ಪುನರ್ಜನ್ಮ ಕೊಡತಕ್ಕಂಥ ಅಸ್ಥಿ ಅಲ್ಲ, ಅದು ಅದಕ್ಕೆ ಪುನಃ ಜನ್ಮ ಕೊಡೋ ಸಾಮರ್ಥ್ಯ ಇಲ್ಲ. ಒಂದು ರೀತಿ ಅದು ನಪುಂಸಕಲಿಂಗ ನನ್ನ ಅಸ್ಥಿ, ಪುನರ್ಜನ್ಮ ಬರೋದಿಲ್ಲ ಅದಕ್ಕೆ. ಬೇರೆಯವರ ಅಸ್ಥಿ ಇದೆ ನೋಡಿ, ಅದೆಲ್ಲ ಪುನಃ 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 ಜನ್ಮ ಸಮರ್ಥವಾಗಿದೆ. ಅದರಿಂದ ಪುನರ್ಜನ್ಮ ಕೊಡೋ ಸಾಮರ್ಥ್ಯ ಇರೋದ್ರಿಂದ ಉಳಿದವರ ಅಸ್ಥಿಗಳೆಲ್ಲ ಪುಲ್ಲಿಂಗ ಶಬ್ದದ್ದು. ನನ್ನ ಅಸ್ಥಿಗೆ ಪುನರ್ಜನ್ಮ ಇಲ್ಲ, ಪುನರ್ಜನ್ಮ ಸಾಮರ್ಥ್ಯ ಇಲ್ಲ ಅಂದ್ರೆ ನಾನು ಮೋಕ್ಷಕ್ಕೆ ಹೋಗು. ಆದ್ದರಿಂದ ನನಗೆ ಪುನರ್ಜನ್ಮ ಸಾಮರ್ಥ್ಯ ನನ್ನ ಅಸ್ಥಿಗೆ ಇಲ್ಲ. ಆದ್ರಿಂದ ಯಾವುದಕ್ಕೆ ಜನ್ಮ ಸಾಮರ್ಥ್ಯ ಇರೋದಿಲ್ಲ ಅದಕ್ಕೆ ನಪುಂಸಕಲಿಂಗ ಪ್ರಯೋಗ ಮಾಡ್ತಾರೆ. ನನ್ನ ಅಸ್ಥಿ ಅಂಥದ್ದಾದ್ರಿಂದ ನನ್ನ ಅಸ್ಥಿಗೆ ಹೇಳುವಾಗ ನಾನು ನಪುಂಸಕಲಿಂಗ ಶಬ್ದ ಪ್ರಯೋಗ ಮಾಡಿದ್ದೀನಿ. ಉಳಿದವೃದ್ಧಕ್ಕೆಲ್ಲ ಹೇಳುವಾಗ ಪ್ರಾಯ ಪುಲ್ಲಿಂಗ ಶಬ್ದ ಪ್ರಯೋಗ ಮಾಡ್ತೇನೆ ಅಂತ. ಯಾಕೆ ಅಂದ್ರೆ ಅದೆಲ್ಲ ಪುನರ್ಜನ್ಮ ಕೊಡುವ ಸಾಮರ್ಥ್ಯ ಉಳ್ಳದ್ದು. ಜನ್ಮ ಸಾಮರ್ಥ್ಯ ಇದ್ರೆ ಅದಕ್ಕೆ ಪುರುಷತ್ವ ಅಂತಾರೆ. ಜನ್ಮ ಸಾಮರ್ಥ್ಯ ಜನನ ಕೊಡುವ ಸಾಮರ್ಥ್ಯ ಇಲ್ಲ ಅಂತಂದ್ರೆ ನಪುಂಸಕತ್ವ ಅಂತಾರೆ. ನನ್ನ ಅಸ್ಥಿ ಅಂತಹದ್ದು ಅಂತಾರೆ. ಅಂದ್ರೆ ಅಭಿಪ್ರಾಯ ನನಗೆ ಪುನರ್ಜನ್ಮ ಇಲ್ಲ. ಇಷ್ಟು ಅಭಿಪ್ರಾಯ ಗರ್ಭಿತವಾಗಿ ನಾನು ಲಿಂಗ ವ್ಯತ್ಯಾಸ ಮಾಡಿರ್ತೀನಿ. ವ್ಯಾಕರಣ ದೋಷ ಇದೆ, ಯಾರೋ ಮಾಡಿದ್ದು ಕೃತ್ರಿಮ ಅಂತ ಭಾವನೆ ಮಾಡಬಾರ್ದು ಅಂತ ಅವರ ಅಭಿಪ್ರಾಯ. ಕೋವಾಭಿಪ್ರಾಯ ಇತ್ಯುಕ್ತೇ ವಕ್ಷೆ ಅಭಿಪ್ರಾಯ ಮಂಜಸ ಮಮಾಸ್ಥೀನ್ಯಪಿ ಕೃಷ್ಣಸ್ಯ ಶಂಖ ಚಕ್ರಾಂಕಿತಾನಿ ಚ ಜಾತಾನಿ ಅತ್ಯಂತ ಶೈಥಿಲ್ಯಾತ್ ಕ್ಲೀಪ ಶಬ್ದ ಪ್ರಯೋಜಿತ ಏತಸ್ಯ ವೈಪರೀತ್ಯೇನ ತವಾಸ್ಥನಿಚ ಏಪಿ ಚ ಪುನಃ ಸಂಸ್ಕೃತಿ ದಾತೃತ್ವ ಸಾಮರ್ಥ್ಯಾತ್ ಪುನಃ ಪುನಃ ಸಂಸಾರದಲ್ಲಿ ಜನ್ಮ ಕೊಡುವ ಸಾಮರ್ಥ್ಯ ಇದ್ದದ್ರಿಂದ ಪುಂಸ್ತ್ವಮೇವ ಹಿ ಅತ ಪುಲ್ಲಿಂಗ ಶಬ್ದಸ್ತು ಪ್ರಾಯೋಭಿಪ್ರ ಪ್ರಯೋಜಿತ ಯದ್ವಾ ಶಬ್ದದ್ವಯೇನಾಪಿ ವಾಚ್ಯತ್ವಂ ಚೂಚ್ಯತೇಮಯ ಅಂತ ಆ ಪುಲ್ಲಿಂಗನ ಪುಂಸಕಲಿಂಗಗಳ ಸಮರ್ಥನೆಯನ್ನ ಮಾಡಿದ್ದು ನೋಡುವಾಗ ಇದೊಂದು ಉಪಲಕ್ಷಣತೆಯ ಇಟ್ಟುಕೊಳ್ಬೇಕು ನಾವು. ಹೀಗೆ ಎಲ್ಲೆಲ್ಲಿ ಏನು ಅಪಶಬ್ದಗಳು ಅಂತ ಕಾಣಿಸ್ತದೆ, ಅಥವಾ ಏನಾದರೂ ದಷ್ಟನ್ ಇಂತಹ ಪ್ರಯೋಗಗಳು ವ್ಯಾಕರಣ ಶುದ್ಧವಿಲ್ಲ ಅಂತ ಕಂಡಲ್ಲಿ ಏನಾದರೂ ಒಂದು ಅಭಿಪ್ರಾಯ ಚಿಂತನೆ ಮಾಡಬೇಕು ಅನ್ನೋದನ್ನ ಹೇಳ್ತಿದ್ದ. ಇನ್ನೊಂದ್ ಕಡೆನೂ ಹಾಗೆ ಹೇಳಿದ್ದೆ, ಸ್ವಾಲಯಂತೆ ಭವಿಷ್ಯತಿ ಅಂತ ಒಂದ್ ಕಡೆ ಹೇಳ್ತಾ ನಿಮಗೆ ಆಲಯ ಸ್ವಾಲಯಂತೆ ಭವಿಷ್ಯತಿ, ನಿಮಗೊಂದು ಆಶ್ರಯ ಸಿಗ್ತದೆ, ಆಶ್ರಯ ಸಿಗ್ತದೆ ಅಂತನ್ವಾಗ ಸ್ವಾಲಯಸ್ತೇ ಭವಿಷ್ಯತಿ ಅನ್ಬೇಕು. ನಿಕಾಯ ನಿಲಯಾಲಯಾಹ ನಿಕಾಯ ನಿಲಯಾಲಯಾಹ ಆಲಯ ಶಬ್ದ ಪುಲ್ಲಿಂಗ, ಸ್ವಾಲಯಸ್ತೇ ಭವಿಷ್ಯತಿ ಬಂದು ಸ್ವಾಲಯಂತೆ ಭವಿಷ್ಯತಿ ಅಂತ ಆಯ್ತು. ಯಾಕೆ ನಪುಂಸಕಲಿಂಗ ಬಂತು? ಆಲಯ ಶಬ್ದ ಗೊತ್ತಿಲ್ಲೇನು, ಪುಲ್ಲಿಂಗ ಅನ್ನೋದು ಗೊತ್ತಿಲ್ವೇ ರಾಜರಿಗೆ? ಯಾರೋ ಹಡ್ರು ಮಾಡಿದ್ದಾರೆ ಇದನ್ನ, ಕೃತ್ರಿಮ ಅಂತ ಹಾಕಿ ತಿಳ್ಕೊಳ್ಬಾರ್ದು. ಅವರೇ ಹೇಳ್ತಾರೆ ಕ್ಲೀಬತ್ವ ಅಲ್ಲಿ ಸ್ವಾಲಯಂತೆ ಭವಿಷ್ಯತಿ ಅಂತ ನಪುಂಸಕಲಿಂಗ ಹಾಕಿದ ಉದ್ದೇಶ ಏನು ಅಂತಂದ್ರೆ ಅದು ಸ್ವಲ್ಪ ನಿಧಾನ ಆಗ್ತದೆ ಅಂತ ತೋರಿಸಿದೆ. ಆಲಸ್ಯ ಆಲಸ್ಯ ಆಗ್ತದೆ, ನಿಧಾನ ಆಗ್ತದ್ರಿಂದ ಕ್ಲೀಬೋಕ್ತಿ, ಅದು ಯಾವುದು ಅಧ್ಯಾಯದಲ್ಲಿ ಬರ್ತದೆ. ಹೀಗೆ ಅದನ್ನೆಲ್ಲ ಸಮರ್ಥನೆ ಮಾಡ್ತಾರೆ, ಈ ತರ ಎಷ್ಟೋ ಮಾಡಿದ್ದಾರೆ. ಅದರಿಂದ ಈ ಆಖ್ಯಾನದ ವೈಶಿಷ್ಟ್ಯ ಅವರೇ ಹೇಳಿದ್ದಾರೆ. ಇದರಲ್ಲಿ ಅಪಶಬ್ದಗಳು ಅಂತ ಭಾವಿಸಬೇಡ್ರಿ, ವ್ಯತ್ಯಾಸ ಮಾಡಿದ್ದಕ್ಕೆ ಇಂತೆಂಥ ಅಭಿಪ್ರಾಯ ಇರ್ತದೆ ಅಂತ ತಿಳಿಸ್ತಾ ಇದ್ದಾರೆ. ಅದೇ ಹನಿಮಾದಷ್ಟಾಂಗ ಅದ್ರ ಜೊತೆಗೆ ಬಂದಿದ್ದರಿಂದ ಹೇಳಿ. ಹಾಗೆ 22ನೇ ಅಧ್ಯಾಯದಲ್ಲಿ ಇನ್ನೊಂದು ಆಗಮಿಕ ವಿಷಯ, ಪರಮಾತ್ಮ ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರಗಳನ್ನು ಹೇಗೆ ಮಾಡ್ತಾನೆ ಅದರ ವರ್ಣನೆ ಬರ್ತದೆ. ಹರಿ ಸರ್ವೋತ್ತಮೋ ನಿತ್ಯಂ ಗುರುದ್ವಾರ ಪ್ರಸಾದ ಕೃತಿ ಶಿರಸಾ ಧಾರ್ಯತೆ ಶಾಜ್ಞಾ ವಿರಿಂಚ ಹರ ಪೂರ್ವಕೈಹಿ ಕರೋತಿ ಸೃಷ್ಟಿಂ ಖಲು ಲೀಲಯೈವ ಹರತ್ಯಜಸ್ರಂ ಸಲಿಲೇ ಸಸೇತೆ ಧರತ್ಯಮೋಘಂ ಖಲು ಪಾಲಯಂಸ್ತತ್ ಸರತ್ಯಜಸ್ರಂ ಖಲು ಭಕ್ತ ಪಾಲ. ಪರಮಾತ್ಮ ಸೃಷ್ಟಿ ಮಾಡ್ತಾನೆ, ಸಂಹಾರ ಮಾಡಿ ಸಮುದ್ರದಲ್ಲಿ ಮಲಗುತ್ತಾನೆ, ಏಕಾರ್ಣವ ಮಾಡಿ ಸಮುದ್ರದಲ್ಲಿ ಮಲಗುತ್ತಾನೆ. ಆಮೇಲೆ ಮಧ್ಯದ ಕಾಲದಲ್ಲಿ ಇದನ್ನ ಪರಿಪಾಲನೆಯನ್ನು ಕೂಡ ಪರಮಾತ್ಮ ಮಾಡ್ತಾನೆ, ಅವನು ಭಕ್ತ ಪಾಲಕ. ಹೇಗೆ ಸೃಷ್ಟಿ ಮಾಡ್ತಾನೆ? ಬ್ರಹ್ಮನ್ ಬ್ರಹ್ಮಣಿ ಸಂತಿಷ್ಠನ್ ಸೃಷ್ಟಿಂಚಾಶ್ಯ ಕರೋತ್ಯಹು ದದ್ರೇ ಸದ್ ರುದ್ರದೇಹಸ್ಥ ಕೋಪಂ ತಾಪಹರಾಯ ಚ ಜಡಾ ಜಡಮಿದಂ ಚಕ್ರೆ ದೃಢಾ ದೃಢಮಸೌ ಹರಿ ನಿಬಿಡಾ ನಿಬಿಡಂ ಭಸ್ಮ ವಡವಾದ್ ವಡವಾಗ್ನಿನ ವಿಷ್ಣು ಜಿಷ್ಣು ಸ್ವಯಂಚಾಶ್ಯ ಕರೋತಿ ಜಗತಾಂ ಸ್ಥಿತಿಂ ಅಂತ. ಸೃಷ್ಟಿ ಸ್ಥಿತಿ ಸಂಹಾರಗಳನ್ನು ಮಾಡುವಾಗ ಬ್ರಹ್ಮಣಿ ಬ್ರಹ್ಮರೂಪೋಸೌ ಶಿವರೂಪಿ ಶಿವೇ ಸ್ಥಿತ ಅಂತೇನಿದೆ, ಬ್ರಹ್ಮನ್ ಬ್ರಹ್ಮಣಿ ಸಂತಿಷ್ಠನ್ ಬ್ರಹ್ಮದೇವರಲ್ಲಿದ್ದುಕೊಂಡು ಬ್ರಹ್ಮಾಕಾರ ಬ್ರಹ್ಮನಾಮದಿಂದ ಸೃಷ್ಟಿಯನ್ನು ಮಾಡ್ತಾನೆ. ಹಾಗೆ ರುದ್ರದೇವರಲ್ಲಿ ರುದ್ರನಾಮಕನಾಗಿದ್ದು ಶಿವರೂಪಿ ಶಿವೇ ಸ್ಥಿತ ಅನ್ನೋದನ್ನ ದದ್ರೇ ಸ ರುದ್ರದೇಹಸ್ಥ ಕೋಪಂ ತಾಪಹರಾಯ ಚ ಇನ್ನು ಸೂರ್ಯಾದಿಗಳಲ್ಲಿದ್ದುಕೊಂಡು ಅವನು ಪರಮಾತ್ಮ ಈ ಜಗತ್ತನ್ನು ಸಂರಕ್ಷಣೆನೂ ಮಾಡ್ತಾನೆ, ಈ ಸೃಷ್ಟಿ ಸ್ಥಿತ್ಯಾದಿಗಳನ್ನು ನಿರೂಪಣೆ ಮಾಡಿದ್ದಾರೆ. ಹಾಗೆ ಏವಂ ಮೋಕ್ಷಂ ಸ್ವಪಕ್ಷಸ್ಯ ಮುಮುಕ್ಷೋ ವೃಕ್ಷಿಗಸ್ಯತ ಸಪಕ್ಷಿ ವಾಹನ ಕರ್ತುಂ ದಕ್ಷ ತ್ರಕ್ಷೋಪಿ ನಕ್ಷಮಃ. ರುದ್ರದೇವರು ಕೂಡ ಮೋಕ್ಷವನ್ನು ಕೊಡಲಿಕ್ಕೆ ಸಮರ್ಥರಲ್ಲ, ಪರಮಾತ್ಮ ಮೋಕ್ಷ ಕೊಡಲಿಕ್ಕೆ ಸಮರ್ಥ, ರುದ್ರದೇವರು ಸಮರ್ಥರಲ್ಲ. ನನಗೆ ಮೋಕ್ಷ ಕೊಡೋ ಸಾಮರ್ಥ್ಯ ಇಲ್ಲ, ವಿಷ್ಣುವನ್ನು ಕೇಳುವಂತ ಹರಿವಂಶದಲ್ಲಿ ಆ ಪಿಶಾಚಿಗಳಿಗೆ ಘಂಟಾಕರ್ಣಾಕರ್ಣರಿಗೆ ಹೇಳೋ ಮಾತುಂಟು ರುದ್ರದೇವರು. ನನಗೆ ಮೋಕ್ಷ ಕೊಡಲಾರೆ, ಮೋಕ್ಷ ಬೇಕು ಅಂತಿದ್ರೆ ದ್ವಾರಕಾಧೀಶನ ಹತ್ರ ಹೋಗು ಅಂತ ಹೇಳಿದ್ರು. ಅದೆಲ್ಲ ಇಲ್ಲಿ ಬಂದಿದೆ. ಸಪಕ್ಷಿ ವಾಹನ ಕರ್ತುಂ ದಕ್ಷ ತ್ರಕ್ಷೋಪಿ ನಕ್ಷಮ ತತ್ಪಾದಂ ಕ್ಷಾಲಯಿತ್ವಾದೌ ಸ್ವಪದಂ ಪ್ರಾಪ್ತವಾನ್ ವಿಧಿ. ವಿಧೇಹಿ ರುದ್ರೋ ವಿಧೇಹಿ ರುದ್ರೋ ರುದ್ರಿಯಂ ಮಹಿತ್ವಂ ಯಾಶಿಷ್ಟಂ ವರ್ತಿರಶ್ವಿನಾವಿರಾವತ್ ಅಂತ ಒಂದು ವೇದವಾಕ್ಯ. ವಿಧೇಹಿ ರುದ್ರೋ ರುದ್ರಿಯಂ ಮಹಿತ್ವಂ. ರುದ್ರದೇವರು ರುದ್ರಿಯ ಮಹಿತ್ವವನ್ನು ರುದ್ರಸ್ಥಾನವನ್ನು ಪಡೆದರು ಪರಮಾತ್ಮನ ಉಪಾಸನೆ ಮಾಡಿ, ಬ್ರಹ್ಮದೇವರು ಬ್ರಹ್ಮ ಪದವಿಯನ್ನು ಪಡೆದರು ಭಗವಂತನ ಉಪಾಸನೆ ಮಾಡಿ. ಹೀಗೆಲ್ಲ ಅದನ್ನು ಹೇಳ್ತಾರೆ. ಭಗವಂತನ ಪಾದವನ್ನು ತೊಳೆದು ವಿಧಿ ಬ್ರಹ್ಮದೇವರು ತನ್ನ ಪದವಿಯನ್ನು ಪಡೆದರು. ತತ್ತೀರ್ಥಂ ಶಿರಸ ಧೃತ್ವ ಶೂಲಿ ಕೈಲಾಸ ಮಾಪಚ. ಶೇಷದೇವರು ಕೂಡ ಭಗವಂತನ ಉಪಾಸನೆ ಮಾಡಿ ಶಯನ ಹಾಸಿಗೆ ಆದರು. ಇವರೆಲ್ಲ ಗರುಡ ದೇವರು ವಾಹನ ಆದರೂ ಶೇಷ ಹಾಸಿಗೆ ಆದ, ಪರಮಾತ್ಮನ ಸೇವೆ ಮಾಡಿ ವರ ಪಡೆದು ಹಾಸಿಗೆ ಆದರು ಮತ್ತು ವಾಹನ ಆದರು ಅಂತುಂಟು. ವಾಹನ ವೈನತೆಯೋ ಅಭೂತ್ ನೋಡಿ ಶಬ್ದ, ವಾಹನೋ ವೈನತೆಯೋ ಭೂತ್ ವಾಹಕ ಅಂತ ಅರ್ಥ. ವಾಹನ ಅಂತಂದ್ರೆ ವಾಹಕನ, ಲುಡಂತ ಶಬ್ದಗಳೆಲ್ಲ ನಪುಂಸಕಲಿಂಗ ಆಗಿರ್ಬೇಕು ಅಂತ ನಿಯಮ ಏನಿಲ್ಲ. ಅನುಮಾನ ಅಂತ ಶಬ್ದ ಉಂಟು ಅಂತ ತೋರಿಸ್ತಾರೆ, ಅನುಮಾನ ಮತ್ತಲೇ ಅನ್ನಬೇಕು. ಆದರೆ ಲುಡಂತ ಶಬ್ದಗಳು ಕೆಲವು ಪುಲ್ಲಿಂಗದಲ್ಲಿ ಕೂಡ ಹೇಳೋದುಂಟು. ಹೀಗೆ ವಾಹನೋ ವೈನತೆಯೋ ಭೂತೇನ ಪುಣ್ಯೇನ ಮಾನವ ದಾನವಾಂತಕ ನೇತ್ರ ಗ್ರೇವ್ ಸರ್ವತ್ರ ವಸತೆ ನಿಜಂ. ಇದೆಲ್ಲ ಆಗಮಿಕ ವಿಷಯ. ಇನ್ನು ಪ್ರಾತ್ಯಕ್ಷಿಕ ವಿಷಯಗಳು ಅಂತ ಕೆಲವು ಇದೆ, ಅದನ್ನು ಕೂಡ ನಾವು ನೋಡಬಹುದು. ಅದು ಯಾವುದು ಅಂತಂದ್ರೆ ಒಂದನೇ ಅಧ್ಯಾಯದಲ್ಲೇ 70ನೇ ಶ್ಲೋಕದಲ್ಲಿ ಒಂದು ವಿಷಯ ಬಂದಿದೆ, ಅದು ಪ್ರಾತ್ಯಕ್ಷಿಕ. ರಜತಪೀಠ ಪುರಮ ಪ್ರತಿಮಂ ಭುವಿ ಪುರಟಪೀಠ ಗತಮ ಪ್ರತಿಮಂ ಹರಿಂ ಕರಟ ಬುದ್ಧಿರಪಿ ಯಾತಿ ಕೋ ಮಹಾನ್ ಸರಟ ಜನ್ಮ ನಜಹಾತಿ ತದ್ಗತಃ ತಾದೃಶಂ ಕೃಷ್ಣಮಾರಾಧ್ಯ ಚೈದೃಶಂ ವೈಭವಂ ತವ ಯಾದೃಶಂ ಕೃಷ್ಣಮಾಹಾತ್ಮ್ಯಂ ಈದೃಶನ್ನೋಚ್ಯತೆ ಬುಧೈಹಿ ಅಂತ ಈ ಶ್ಲೋಕಗಳಲ್ಲಿ ರಜತಪೀಠಪುರ ಉಡುಪಿ ಅಪ್ರತಿಮವಾಗಿರತಕ್ಕಂಥದ್ದು ಶ್ರೇಷ್ಠವಾದದ್ದು. ಪುರಟಪೀಠಗತ ಅಪ್ರತಿಮಂ ಹರಿಂ ಅಂದರೆ ಮಧ್ಯವಾಟ ಮಠ ಅಲ್ಲಿ ಸುವರ್ಣಪೀಠದ ಸಂಪುಷ್ಟದಲ್ಲಿರ್ತಕ್ಕಂಥ ಆ ವ್ಯಾಸಮುಷ್ಟಿಯನ್ನು ಉಡುಪಿಗೆ ತಂದು ಪೂಜೆ ಮಾಡತಕ್ಕಂಥ ವಿಷಯವನ್ನು ಪ್ರಸ್ತಾಪ ಮಾಡಿದ್ದಾರೆ. ಮುಂದೆ ಅದು ಇವರು ವೃಂದಾವನಾಚಾರ್ಯರ ಕಾಲದಲ್ಲಿ ವಿಶ್ವಪ್ರಿಯರ ಕಾಲದಲ್ಲಿ ಅದು ನಡೆದಿದೆ. ಹೀಗೆ ಇಲ್ಲೇನು ಸೂಚನೆ ಕೊಟ್ಟಿದ್ದಾರೆ, ಆ ನಡ್ಡೆಂತಾಡಿ ಮಠ ಅಂತಾರೆ ಮಧ್ಯವಾಟ ಮಠ, ಅಲ್ಲಿಂದ ಆ ವ್ಯಾಸಮುಷ್ಟಿಯನ್ನು ತಂದು ಕೃಷ್ಣನ ಸನ್ನಿಧಾನದಲ್ಲಿಟ್ಟು ಪೂಜೆ ಮಾಡಬೇಕು ಅಂತನ್ನೋದು ಅದು ಮುಂದೆ ನಡೆದಿದೆ. ಇದೆಲ್ಲ ಪ್ರಾತ್ಯಕ್ಷಿಕ, ಪ್ರತ್ಯಕ್ಷ ಸಿದ್ಧವಾದ್ದು. ಅವ್ರು ಏನು ಹೇಳಿದ್ದಾರೆ ಮಾಡಬೇಕು ಅಂತನ್ನೋದನ್ನ ಅದು ನಡೆದಿರ್ತಕ್ಕಂಥದ್ದು, ಅವರಿಗೆ ಇಂದ್ರ ಪದವಿಗೆ ಸಾಧಕವಾಗಿರ್ತಕ್ಕಂಥದ್ದು ಅದು ನಡೆದಿದೆ. ಪ್ರಾತ್ಯಕ್ಷಿಕ ವಿಷಯವನ್ನು ಅಲ್ಲಿ ನಿರೂಪಣೆ ಮಾಡಿದ್ದಾರೆ. ಹಾಗೆ 22ನೇ ಅಧ್ಯಾಯದಲ್ಲಿ ಒಂದು ಕಡೆ ಲೋಕೇಪ್ಯವೈದಿಕ ಸಭೆ ಯಾಸ್ಯತ್ಯಾಭರಣಂ ಧನಂ. ಅವೈದಿಕ ಸಭೆ, ಅವೈದಿಕ ಸಭೆ ಅಂದರೆ ಅವೈದಿಕರೇ ತುಂಬಿರತಕ್ಕಂಥ ಸಮೂಹ, ಅವೈದಿಕ ಸಮೂಹ ತುಂಬಿರತಕ್ಕಂಥ ಈ ಲೋಕದಲ್ಲಿ ಯಾಸ್ಯತಿ ಆಭರಣಂ ಧನಂ, ವಿಶಿಷ್ಟವಾದ ಆಭರಣ ರೂಪವಾದ ಧನ ಯಾಸ್ಯತಿ ಹೋಗ್ತದೆ ಅಂತ ಅನ್ನುವ ಮಾತು ಬಂದಿದೆ. ಅದು ಕೂಡ ಆಗಿದೆಯಂತೆ, ಮಠದಲ್ಲಿ ಹಯಗ್ರೀವ ದೇವರ ಆಭರಣ ಕಳವಾಗಿದೆ ಅಂತ ಅನ್ನೋದು ಮುಂದೆ ಇತಿಹಾಸದಲ್ಲಿ ಬರ್ತದೆ. ಹೀಗೆ ಅವರು ಏನು ಸೂಚನೆ ಕೊಟ್ಟಿದ್ರು ಅದು ಮುಂದೆ ಪ್ರತ್ಯಕ್ಷತಃ ನೋಡಿದ್ದಾರೆ. ಇವರು ಇವರ ಕಾಲದಲ್ಲಿ, ಇವರು ವಿಶ್ವಪ್ರಿಯರ ಕಾಲದಲ್ಲೇ ಹಯಗ್ರೀವ ದೇವರ ಆಭರಣವನ್ನು ಕಳವು ಮಾಡಿ ಆ ಕಳ್ಳ ಬಿದ್ದು ಮುಳ್ಳಿನ ಪೊದೆಯಲ್ಲಿ ಬಿದ್ದು ಸತ್ತೋದ ಅಂತ ಬರ್ತದೆ. ಇದೆಲ್ಲ ಮುಂದೆ ನಡೆದಿದೆ, ನಡೆಯೋದನ್ನು ಅವರು ಮುಂಚೆನೆ ಹೇಳಿದ್ದಾರೆ. ಇದೆಲ್ಲ ಪ್ರತ್ಯಕ್ಷ ಸಿದ್ಧವಾಗಿರತಕ್ಕಂಥ ವಿಷಯಗಳು. ಇಂಥ ಪ್ರಾತ್ಯಕ್ಷಿಕ ವಿಷಯಗಳು ಕೂಡ ಇದರಲ್ಲಿ ಇದೆ. ಹಾಗೆ ತುಂಗಭದ್ರಾ ನದಿ ತೀರದಲ್ಲಿ ಭೂಮಿ ಲಾಭ ಆಗ್ತದೆ ತಮ್ಮ ಮಠಿಯರಿಗೆ ಅಂತನ್ನೋದು ಅದು ಕೂಡ ಆಗಿದೆ. ಇವೆಲ್ಲ ಪ್ರಾತ್ಯಕ್ಷಿಕ ವಿಷಯಗಳ ಇದ್ದದ್ರಿಂದ ಇಲ್ಲಿ ಏನು ಹೇಳಿದ್ದಾರೆ ಅದಕ್ಕೆ ಪ್ರತ್ಯಕ್ಷ ಸಂವಾದ ಬಂದಿದೆ, ಆದ್ದರಿಂದ ಇದನ್ನು ಪ್ರಮಾಣ ಅಂತ ಭಾವಿಸಿ. ಹಾಗೆ ಆಖ್ಯಾನದ ವೈಶಿಷ್ಟ್ಯ, ಇದರ ಬಗ್ಗೆ ಅನೇಕ ಮಾತುಗಳು ಅಲ್ಲಲ್ಲಲ್ಲಿ ಬಂದಿದೆ ಬೇರೆ ಬೇರೆ ಅಧ್ಯಾಯದಲ್ಲಿ. ಇದಂ ಅದ್ಭುತಮ ಆಖ್ಯಾನಂ ಅಂತ ಮೂರನೇ ಅಧ್ಯಾಯದಲ್ಲಿ ಈ ಸ್ವಪ್ನ ಬೃಂದಾವನ ಇಷ್ಟವರಿಗೆ ಹೇಳಿದ್ದು ಆಗಮಿಕ ಮತ್ತು ಪ್ರಾತ್ಯಕ್ಷಿಕ ವಿಷಯಗಳು ಬಂದಿರೋದ್ರಿಂದ ಇದು ಪ್ರಮಾಣ ಅಂತ ಅನ್ನೋದನ್ನು ತಿಳ್ಕೊಳ್ಬೇಕು. ಇನ್ನು ಕೆಲವು ವಿಷಯಗಳು ಇದಂ ಅದ್ಭುತಮಾಖ್ಯಾನಂ ಮಮ ಬೃಂದಾವನಸ್ಯ ಚ. ಬೃಂದಾವನಾಖ್ಯಾನಂ ಹೆಸರು ಇಲ್ಲಿ ಬರ್ತದೆ. ಬೃಂದಾವನಸ್ಯ ಚ ಇದಂ ಅದ್ಭುತಮಾಖ್ಯಾನಂ, ನನ್ನ ಬೃಂದಾವನದ ಅದ್ಭುತವಾಗಿರ್ತಕ್ಕಂಥ ಆಖ್ಯಾನ. ಬೃಂದಾವನ ಅಂದ್ರೆ ಬೃಂದಾವನದ ಮಾತ್ರ ಅಲ್ಲ, ಅದು ಪ್ರಾಧಾನ್ಯನ ವ್ಯಪದೇಶ ಭವಂತಿ ಅಂತ, ಅಸಾಧಾರಣ್ಯನ ವ್ಯಪದೇಶ ಭವಂತಿ ಅಂತ ಅಲ್ಲ, ಅವರ ಮಹಿಮೆನೂ ಇದೆ, ಎಲ್ಲವೂ ಬರ್ತದೆ. ಅಂತೂ ಬೃಂದಾವನಾಖ್ಯಾನ ಅಂತ ಏನಿದೆ, ಶೃಣ್ವತಾಂ ಪಠತಾಂ ವಾಪಿ ಸರ್ವಾಭೀಷ್ಟ ಪ್ರದಂ ಸತ ಪ್ರದಂ ಸತಾಂ. ಸಜ್ಜನರು ಯಾರು ಇದನ್ನ ಶ್ರವಣ ಮಾಡ್ತಾರೆ, ಪಠನ ಮಾಡ್ತಾರೆ, ಅವರಿಗೆ ಸರ್ವಾಭೀಷ್ಟಪ್ರದವಾಗಿದೆ. ಇದಂತೂ ಸಂಶಯವತಾಂ ನತು ಶಂಸ ಕದಾಚನ. ಸಜ್ಜನರಿಗೆ ವಿಶ್ವಾಸ ಇದ್ದವರಿಗೆ ಹೇಳ್ರಿ, ಸಂಶಯ ಪಡ್ತಕ್ಕಂಥವ್ರಿಗೆ ಹೇಳಲೇಬೇಡಿ ಅಂತ. ಅದನ್ನು ನಾವು ಪ್ರೂವ್ ಮಾಡ್ತೇವೆ ಅಂತ ಅನ್ನೋದು ಇವೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಅಂತ ಅವರು ವಾದರಾದ್ರೆ ಹೇಳಿದ. ಯಾರು ಸಜ್ಜನರಿದ್ದಾರೆ, ವಿಶ್ವಾಸ ಇದ್ದವರಿದ್ದಾರೆ, ಅವ್ರಿಗೆ ಹೇಳ್ರಿ. ವಿಶ್ವಾಸಿನಾಂತು ಶಂಸತ್ವಂ ಶೇಷಶಾಯಿ ಸದಾತ್ಮನಾಂ. ಶೇಷಶಾಯಿ ಅಂತ ಅವರೆಲ್ಲ ಉಲ್ಲೇಖಿತರಾದವರು, ಅವರಿಗೆಲ್ಲ ಹೇಳ್ರಿ. ಸಂಶಯ ಪಡ್ತಕ್ಕಂಥವ್ರಿಗೆ ಹೇಳಲಿಕ್ಕೆ ಹೋಗೋದು ಬೇಡ ಅಂತ ಈ ಆಖ್ಯಾನ. ಯಾಕೆ ಅದ್ಭುತವಾದ ಆಖ್ಯಾನ, ಇದು ಗುಹ್ಯತಮಂ ಶಾಸ್ತ್ರಂ ಅಂತಿದ್ದ ಹಾಗೆ ಇದು ಅದ್ಭುತವಾದ ಆಖ್ಯಾನ. ವಿಶ್ವಾಸ ಇದ್ದವ್ರಿಗೆ ಹೇಳಿ, ಇಲ್ದಿದ್ದವರಿಗೆಲ್ಲ ಹೇಳಿ, ಅದಕ್ಕೆಲ್ಲ ಸಮರ್ಥನೆ ಮಾಡ್ತೀವಿ ಅಂತ ಹೋಗಿ ಆ ಗೊಂದಲನೇ ಬೇಡ ಅಂತ ವಾದರಾದ್ರೆ ಅರ್ಪಣೆ ಮಾಡಿದ್ದ. ಮತ್ತೆ ಅದೇ ಅಧ್ಯಾಯದಲ್ಲಿ ಇದರ ಬಗ್ಗೆ ಅಲೌಕಿಕೈರ ದೃಶ್ಯಾರ್ಥೈ ಲೌಕಿಕೈ ಶ್ಲೋಕಭಾವಿತೈ ಅಲೌಕಿಕ ಅನುವಾಕ್ಯೈಶ್ಚ ಅಲೌಕಿಕ ಅನುವಾಕ್ಯೈಶ್ಚ ಲೌಕಿಕೈರ್ ವಾಕ್ಯ ವಿಸ್ತರೈ ಲೌಕಿಕ ಲೌಕಿಕ ಜನ ಸಾಧಾರಣ್ಯೇ ನಮತ್ಕೃತಂ ಇದಂ ವೃಂದಾವನಾಖ್ಯಾನಂ ಶ್ರುತ್ವಾ ಸರ್ವೇಪಿ ಲೌಕಿಕಾಃ. ಇದರಲ್ಲಿ ಕೆಲವು ಲೌಕಿಕ ವಾಕ್ಯಗಳಿದೆ, ಕೆಲವು ಅಲೌಕಿಕ ವಾಕ್ಯಗಳಿವೆ. ಆದರೆ ಅಲೌಕಿಕ ವಾಕ್ಯ ಅಂತ ಬಂದಾಗ ನೀವು ಪಾಣಿನಿ ವ್ಯಾಕರಣ ಇಟ್ಕೊಂಡು ಲೌಕಿಕ ವ್ಯಾಕರಣ ಇಟ್ಕೊಂಡು ಅದಕ್ಕಿದು ವಿರುದ್ಧವಾಗಿದೆ, ಅಶುದ್ಧವಾಗಿದೆ ಅಂತ ಹೇಳೋ ಹಾಗಿಲ್ಲ. ಲೌಕಿಕ ಅಲೌಕಿಕ ಸಾಧಾರಣೇನ ಮತ್ಕೃತಂ, ಲೌಕಿಕ ಅಲೌಕಿಕರಿಗೆ ಇಬ್ಬರಿಗೂ ಕೂಡ ಸಾಧಾರಣವಾಗುವ ರೀತಿಯಲ್ಲಿ ನಾನು ಮಾಡಿದ್ದೆ. ಲೌಕಿಕರು ಕೆಲವನ್ನು ತಗೊಳ್ಬೇಕು, ಅಲೌಕಿಕರು ಅಲೌಕಿಕವನ್ನು ತಗೊಳ್ಬೇಕು. ಅದರಿಂದ ಇದನ್ನ ಲೌಕಿಕಾಲೌಕಿಕ ಫಲಂ ಪ್ರಾಪ್ನುವಂತೆ ನ ಸಂಶಯ. ಇದರಿಂದ ಈ ವೃಂದಾವನಾಖ್ಯಾನದಿಂದ ಲೌಕಿಕ ಫಲನೂ ಸಿಗ್ತದೆ, ಅಲೌಕಿಕ ಫಲನೂ ಸಿಗ್ತದೆ. ಅದನ್ನೆಲ್ಲ ಎಲ್ಲೆಲ್ಲಿ ಅಂತ ಮುಂದೆ ಹೇಳ್ತೀನಿ. ಕೆಲವೆಲ್ಲ ಮಂತ್ರತುಲ್ಯವಾದ ಶ್ಲೋಕಗಳನ್ನು ಕೊಟ್ಟಿದ್ದ. ಕೆಲವು ಅನ್ನ 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 ಲಾಭ ಆಗಬೇಕಾದ್ರೆ ಕೆಲವು ಮಂತ್ರಗಳಿದೆ, ಇದನ್ನು ಹೇಳ್ರಿ ಅನ್ನ ಲಾಭ ಆಗ್ತದೆ, ಇಷ್ಟಿಷ್ಟು ಅಧ್ಯಾಯ ಹೋಮ ಮಾಡ್ರಿ, ಇಂತಿಂಥ ಫಲ ಸಿಗ್ತದೆ ಅಂತ ಲೌಕಿಕ ಫಲನೂ ಇದೆ. ಇದರಿಂದ ಅಲೌಕಿಕವಾಗಿರತಕ್ಕಂಥ ಭಗವದ್ ಅನುಗ್ರಹ, ಮೋಕ್ಷ, ಜ್ಞಾನ ಆ ಫಲವೂ ಕೂಡ ಲೌಕಿಕಾಲೌಕಿಕ ಫಲಂ ಪ್ರಾಪ್ನುವಂತೆ ನ ಸಂಶಯ. ಆದ್ರಿಂದ ಇದರಲ್ಲಿ ಬರತಕ್ಕಂತಹ ಪ್ರಯೋಗಗಳು, ಕೆಲವು ಲೌಕಿಕ ಪ್ರಯೋಗ ಇದೆ, ಕೆಲವು ಅಲೌಕಿಕ ಪ್ರಯೋಗಗಳಿದೆ. ಅಪ್ರಯೋಗೇತಿ ಭಾಸಂತೆ ತೇ ಸರ್ವೇಪಿ ಶಲೌಕಿಕಾಹ. ಇದು ಸರಿಯಾದ ಪ್ರಯೋಗ ಅಲ್ಲ, ಇದು ಅಪ್ರಯೋಗ ಅಂತಂದ್ರೆ ವ್ಯಾಕರಣ ವಿರುದ್ಧವಾದ ಪ್ರಯೋಗಗಳು ಅಂತ ಏನಾದರೂ ಕಂಡ್ರೆ ಅದನ್ನು ಅಲೌಕಿಕ ಅಂತ ಪರಿಗಣಿಸ್ತಾ ಹೋಗ್ರಿ. ಮಧ್ವಾಚಾರ್ಯರ ಗ್ರಂಥಗಳಲ್ಲಿ ಎಷ್ಟೋ ಬಂದಾಗ, ನಾವು ಪುರಾಣಗಳಲ್ಲಿ ಬಂದಾಗ ಇದು ಅಲೌಕಿಕ ಪ್ರಯೋಗ, ಇದು ಶ್ರುತಿ ತುಲ್ಯ ಅಂತ ವೇದ ತುಲ್ಯ ಅಂತ ತೋರಿಸಲಿಕ್ಕೆ ಹೀಗೆ ಹೇಳಿದ್ದಾರೆ ಅಂತ ಅನ್ಕೋತೀವಿ. ಇದಕ್ಕೆ ಮಾತ್ರ ಯಾಕೆ ಆ ಸಬೂಬು ಹೇಳ್ಕೋಬಾರ್ದು, ಆ ಉತ್ತರ ಇಲ್ಲಿ ಯಾಕೆ ಹೇಳ್ಕೋಬಾರ್ದು? ಅದು ಇಲ್ಲಿಯೂ ಕೂಡ ಹಾಗೆ ಭಾವಿಸಬೇಕು. ಅವರು ಅದನ್ನು ಹೇಳಿದ್ದಾರೆ, ಬಾಯ್ಬಿಟ್ಟು ಹೇಳ್ತಾರೆ. ಸುಪ್ರಯೋಗೇತಿ ಭಾಸಂತೆ ತೇ ಸರ್ವೇ ಪಿತು ಲೌಕಿಕಾಹ. ಎಷ್ಟೋ ಕಡೆ ಕೆಲವು ವರ್ಣಗಳು ಹೆಚ್ಚು ಕಡಿಮೆ ಆಗೋದು, ಅದನ್ನೆಲ್ಲ ತಾತ್ಪರ್ಯ ನಿರ್ಣಯಗಳಲ್ಲಿ ಎಷ್ಟೋ ವರ್ಣಗಳು ಕೆಲವು ಕಡಿಮೆ ಆಗಿದೆ, ಕೆಲವು ಹೆಚ್ಚಾಗಿದೆ, ಅದಕ್ಕೆಲ್ಲ ವಾದಿರಾಜ ಸ್ವಾಮಿಗಳು ವ್ಯಾಖ್ಯಾನದಲ್ಲಿ ತೋರಿಸ್ತಾರೆ ಯಾಕೆ ಹೀಗೀಗಾಗಿದೆ ಅಂತ ಅನ್ನೋದನ್ನು ತೋರಿಸ್ತಾರೆ. ಅದರಂತೆ ಇಲ್ಲೂ ಕೂಡ ಇಟ್ಕೊಳ್ಬೇಕು. ತಸ್ಮಾನ್ನ ಕಾರ್ಯಾದೋಷಸ್ಯ ಶಂಕಾಶೂಕ ಸುಬುದ್ಧಿಭಿಹಿ. ಇದನ್ನ ವಿವೇಕಿಗಳು ಇದರಲ್ಲಿ ದೋಷ ಶಂಕಾ ಮಾಡ್ಲಿಕ್ಕೆ ಹೋಗಬಾರ್ದು, ವಿಶ್ವಾಸ ಮಾಡಬೇಕು ಅಂತ ಅದನ್ನ ಕಳಕಳಿಯಿಂದ ತಿಳಿಸಿದ್ದಾರೆ ಸಜ್ಜನರು. ಇನ್ನು ಯಾರಿಗೆ ವಿಶ್ವಾಸ ಇಲ್ಲ ಅವರಿಗೆ ಯಾವುದೂ ಉಪದೇಶನೇ ಮಾಡಿಕೂಡುದು ಅಂತ ಅವರ ಶಿಷ್ಯರಿಗೆ ಹೇಳ್ತಾ ಇದ್ದ. ಐದನೇ ಅಧ್ಯಾಯದಲ್ಲಿ ಮೊದಲನೇ ಶ್ಲೋಕದಲ್ಲೇ ಅಸ್ಯಾಂ ಮಮ ಕೃತೌ ಯಸ್ಯ ವಿಶ್ವಾಸೋ ನಾಸ್ತಿ ದುರ್ಮತೆ ತಸ್ಮಿನ್ ಆಶಾಶ್ಯತಃ ನ ಸ್ಯಾತ್. ವ್ಯಾಸಸ್ಯೈವಾಜ್ಞಯ ಹರೇ. ಈ ಬೃಂದಾವನಾಖ್ಯಾನ ಅನ್ನೋ ಕೃತಿಯಲ್ಲಿ ಯಾರಿಗೆ ವಿಶ್ವಾಸ ಇಲ್ಲ ಅವರಿಗೆ ಉಪದೇಶ ಯೋಗ್ಯತಾನೇ ಇಲ್ಲ, ಆಶಾಸನ ಯೋಗ್ಯತಾನೇ ಇಲ್ಲ ಅವರಿಗೆ. ಏತದನುಶಾಸನಂ ತಾಶನ ಅನುಶಾಸನ ಆಶಾಸನ ಉಪದೇಶ ಇದರ ಯೋಗ್ಯತೆಯೇ ಅವರಿಗಿಲ್ಲ. ಆದ್ದರಿಂದ ಇದರಲ್ಲಿ ವಿಶ್ವಾಸ ಇಟ್ಟವರಿಗೆ ಮಾತ್ರ ನೀವು ಯಾವುದೇ ಆಗಲಿ ಮಂತ್ರ ಅದು ಉಪದೇಶ ಏನಾದರೂ ನಮ್ಮ ಗ್ರಂಥಗಳು ಉಪದೇಶ ಮಾಡೋದಾದ್ರೂ ಇದರಲ್ಲಿ ವಿಶ್ವಾಸ ಇಟ್ಟವರಿಗೆ ಮಾಡಿ. ಅದು ವೇದವ್ಯಾಸದೇವರ ಆಜ್ಞೆ ಹೀಗೆ ಅಂತಾರೆ, ವ್ಯಾಸಸ್ಯೈವ ಆಜ್ಞೆಯಾಹರೇ. ಇದೊಂದು ಆಖ್ಯಾನದ ಮಹಿಮೆ. ಇನ್ನು 9ನೇ ಅಧ್ಯಾಯದಲ್ಲಿ ಅಲ್ಲೊಂದಷ್ಟು ಏನು ಅಂತಂದ್ರೆ, ಈ ಬೃಂದಾವನಾಖ್ಯಾನವನ್ನು ಯಾರ್ಯಾರು ಗೌರವಿಸಿದ್ದಾರೆ ದೇವತೆಗಳು ಅಂತನ್ನೋದನ್ನು ತೋರಿಸ್ತಾರೆ. ಇಂದ್ರಾಣಿ ಮಾಂ ಸಮಾನೀಯ ಚೇಂದ್ರೇಣ ಸಹ ಮಂದಿರಂ ಉಪೇಂದ್ರೋಪಿ ತದಾಚಾಪ್ತಶ್ಚೇಂದ್ರೇಣ ಸಹ ಚೇಕ್ಷಿತು ಭದ್ರಾದೇವಿ ಸಮಾಯುಕ್ತ ಸುಭದ್ರಾರ್ಥಂ ತದೈವ ಮಾಂ ಭದ್ರಾಸನೇ ಸಮಾರೋಪ್ಯ ಭದ್ರಾ ಮಾರಾರ್ತಿಕಾಂ ವ್ಯಧಾತ್ ಅರುಂಧತಿ ಸಮಾಯುಕ್ತ ವೃಂದಾವನ ಕೃತಿಂತಿ ಮಾಂ ಸ್ವಮಂದಿರೇ ಸಮಾದಾಯ ಚೇಂದ್ರೇಣ ಸಹ ಚರ್ಚೆಯತ್. ಶಚೀದೇವಿ ವಾದಿರಾಜರನ್ನೂ ತನ್ನ ಮಂದಿರಕ್ಕೆ ಕರ್ಕೊಂಡು ಹೋದಂತೆ ಶಚೀದೇವಿ ಮತ್ತು ಇಂದ್ರದೇವರಿಬ್ಬರು ಬಂದು ಮತ್ತು ಆ ವೃಂದಾವನಾಖ್ಯಾನವನ್ನು ಕೂಡ ತರಿಸಿದ್ರಂತೆ. ಅವರೂ ಕೂಡ ವೃಂದಾವನಾಖ್ಯಾನವನ್ನು ತರಿಸಿದರು. ಅಷ್ಟೊತ್ತಿಗೆ ಉಪೇಂದ್ರನು ಕೂಡ ಅಲ್ಲಿಗೆ ಬಂದಿದ್ದಾನೆ. ಉಪೇಂದ್ರ ಇಂದ್ರನ ಜೊತೆಗಿರುವನು. ಉಪೇಂದ್ರ ಇಂದ್ರನಿಗೆ ಸ್ಥಾನಮಾನ ಕೊಡಲಿಕ್ಕೆ ಪ್ರತಿಯೊಂದು ಮನ್ವಂತರದಲ್ಲಿ ಇಂದ್ರನ ಜೊತೆಗೆ ಉಪೇಂದ್ರ ಇರ್ತಾನೆ. ಆ ಉಪೇಂದ್ರ ನಾಮಕನಾದಂತಹ ಪರಮಾತ್ಮನು ಕೂಡ ಅಲ್ಲಿಗೆ ಬಂದಿದ್ದಾನೆ. ಆಗ ಶ್ರೇಷ್ಠವಾದ ಆಸನದಲ್ಲಿ ಕೂಡಿಸಿ ಆರತಿ ಮಾಡಿದ್ರಂತೆ. ಅರುಂಧತಿ ಸಹಿತರಾಗಿ ಅರುಂಧತಿ ಇಂದ್ರಾಣಿ ಇವರೆಲ್ಲ ಆರತಿ ಮಾಡಿದ್ದಾರೆ. ಅಷ್ಟೇ ಅಲ್ಲ ವೃಂದಾವನಾಖ್ಯಾನಕ್ಕೆ ಮಾಡಿದ್ದಾರೆ. ಅರುಂಧತಿ ಸಮಾಯುಕ್ತ ವೃಂದಾವನ ಕೃತಿ ಮಾಂ ಸ್ವಮಂದಿರೇ ಸಮಾದಾಯ ಚೇಂದ್ರೇಣ ಸಹಚಾರ್ಚಯತ್. ವಾದಿರಾಜರನ್ನು ಕರೆಸಿ ಅವರ ಮತ್ತೊಂದು ರೂಪದಂತೆ ಇರತಕ್ಕಂಥ ರೂಪವನ್ನೇ ದೇವ ಧನ್ಯಮಾತ್ಮನಃ ಅಂತ ವೃಂದಾವನ ಕೃತಿಯನ್ನು ಕೂಡ ತರಿಸಿ ದಿವ್ಯವಾದ ಆಸನದಲ್ಲಿಟ್ಟು ಆರತಿ ಮಾಡಿದ್ದಾರೆ ಶಚಿದೇವಿ ಅರುಂಧತಿ ಇವರ. ಏವಂ ಸರ್ವಾಶ್ಚ ದೇವ್ಯಸ್ಥಾ ಪತಿಭಿಸ್ಸಹ ಮಂದಿರಂ ಮಾಂಸಮಾನೀಯ ಚಾನಚ್ಚು ವೃಂದಾವನ ಕೃತಿಂತ್ವಿ ಮಾಂ. ನನ್ನನ್ನು ಅದೇ ರೀತಿ ಬೇರೆ ಬೇರೆ ದೇವತೆಗಳು ದಿಕ್ಪಾಲಕರು ತಮ್ಮ ತಮ್ಮ ಪತ್ನಿ ಸಹಿತರಾಗಿ ತಮ್ಮ ಮಂದಿರ ಕರ್ಕೊಂಡು ಹೋಗಿ ವೃಂದಾವನ ಕೃತಿಂತೂ ಇಮಾಂ ತೂ ವಿಶೇಷಾರ್ಥ ವಿಶೇಷವಾಗಿ ವೃಂದಾವನ ಕೃತಿಯನ್ನು ಕೂಡ ಆರತಿ ಮಾಡಿದ್ದಾರೆ. ತಸ್ಮಾತ್ ಸ್ವಮಂದಿರೇ ಸರ್ವೇ. ಅದರಿಂದ ರಾಜರ ಆದೇಶ ಏನಂದ್ರೆ ಪ್ರತಿಯೊಬ್ಬರು ದೇವತೆಗಳು ಮಾಡಿದ್ರಿಂದ ಪ್ರತಿಯೊಬ್ಬರು ವೃಂದಾವನ ಕೃತೆಯ ಪರಂ ಪ್ರಕುರುವಂತು ತ್ವರ್ಚನಂ ಸಮ್ಯಕ್ ಆರಾರ್ತ್ಯಾಚ ಸಮನ್ವಿತಂ. ಆರತಿ ಮಾಡಿ ಇದನ್ನ ಪೂಜೆ ಮಾಡಬೇಕು ಆಖ್ಯಾನ ಕೃತಿಯನ್ನ ಅಂತ ಹೇಳ್ತಾರೆ. ಮದ್ವೃಂದಾವನಮೇವಾತ್ರ ಸದ್ವೃಂದಾವನಮೇವ ಹಿ ತದ್ವೃಂದಾವನಗ ಶ್ರೀಶಃ ಸದ್ವೃಂದಾವನಗ ಸದಾ ಅಂತ ಇದು ವೃಂದಾವನದ ಮಹಿಮೆ. ಅದಲ್ಲಿ ಅಲ್ಲಿ ಬಂದಿದೆ. ಇನ್ನು ಇದೊಂದು ಉತ್ತಮವಾದ ದೈವಿಕ ಗ್ರಂಥ ಅಂತ 19ನೇ ಅಧ್ಯಾಯದಲ್ಲಿಯೂ ಕೂಡ ಆಖ್ಯಾನದ ವಿಷಯವನ್ನು ಹೇಳ್ತಾರೆ. ಅಲ್ಲಲ್ಲಲ್ಲಿ ಉದ್ದಕ್ಕೂ ಪದೇ ಪದೇ ನಾವು ಬೇರೆ ಬೇರೆ ಪುನರುಕ್ತಿ ಸಾಕಷ್ಟು ಇದೆ. ಅದು ಬೇರೆ ಬೇರೆ ಅಧಿಕಾರಿಗಳಿಗೆ ಹೇಳಿದ್ದು, ಯಾವುದು ವಿಶೇಷ ಇದೆ ಅದನ್ನು ಆರಿಸಿ ಹೇಳ್ತಾ ಇದ್ದೇವೆ. ಮಮ ಇವಂ ದೈವಿಕಂ ಗ್ರಂಥಂ ಹೃದಯ ಗ್ರಂಥಿ ಸಂಯುತಾಃ ಯೇ ನ ಗೃಹಂತಿ ತಾನ್ ಸರ್ವಾನ್ ಗೃಹಂತಿ ಯಮಕಿಂಕರಾಃ. ಇದೊಂದು ದೈವಿಕ ಗ್ರಂಥ. ಆಧ್ಯಾತ್ಮಿಕವಾದ ಈ ಗ್ರಂಥವನ್ನ ಯಾರು ಹೃದಯ ಗ್ರಂಥಿ ಸಂಯುತಾಃ, ಹೃದಯ ಗ್ರಂಥಿ ಹೋಗ್ಬೇಕು. ಭಿದ್ಯತೆ ಹೃದಯ ಗ್ರಂಥಿ ಅಂತ ಹೃದಯ ಗ್ರಂಥಿ ಹೋಗ್ಬೇಕು. ಹೃದಯ ಗ್ರಂಥಿ ಇಟ್ಟುಕೊಂಡು ಅಂದ್ರೆ ಏನು ದುರಾಗ್ರಹಗಳನ್ನೆಲ್ಲ ಮನಸ್ಸಿನಲ್ಲಿ ಇಟ್ಟುಕೊಂಡು ಯಾರು ಇದನ್ನ ಸ್ವೀಕಾರ ಮಾಡೋದಿಲ್ಲ ಯೇ ನ ಗೃಹಂತಿ, ಇದನ್ನ ಗ್ರಹಣ ಮಾಡದೇ ಇದ್ರೆ ಅವರನ್ನು ಯಮಕಿಂಕರರು ಗ್ರಹಣ ಮಾಡ್ತಾರೆ. ಯಮಕಿಂಕರರು ಗ್ರಹಣ ಮಾಡಬಾರದು ಅಂತಾದ್ರೆ ಇದನ್ನು ಗ್ರಹಣ ಮಾಡ್ತಾರೆ. ನಮ್ಮನ್ನು ಯಮಕಿಂಕರರು ಗ್ರಹಣ ಮಾಡಬಾರದು ಅಂತಾದ್ರೆ ಪ್ರಾಣದೇವರು ವಿಷಯ ಹೇಳ್ತಾರೆ. ದೊಡ್ಡವರು ಬಂದಾಗ ಹಿರಿಯರು ಬಂದಾಗ ಕಿರಿಯರು ಹೇಳ್ಬೇಕಂತ, ಕಿರಿಯರು ಹೇಳಲಿಲ್ಲ ಅಂತಾದ್ರೆ ಪ್ರಾಣ ಕೇಳ್ತದಂತೆ, ನೀ ಹೇಳ್ತೀವೋ ನಾನೇ ಹೇಳೋ ಅಂತ ಕೇಳ. ನೀ ಹೇಳೋದಾದ್ರೆ ಬೇಡ ಕೂತ್ಕೊಂಡಿದ್ರು ನಾನು ಹೇಳ್ತೇನೆ ಬೇಕಾದ್ರೆ, ಇಲ್ಲ ನಾನು ಕೂಡಬೇಕು ಅಂತಾದ್ರೆ ನೀನು ಹೇಳು ಅಂತಾರಂತೆ ಪ್ರಾಣಗಳು. ಅಂದ್ರೆ ಉತ್ಕ್ರಮಿಷ್ಯಂತೆ ವೈ ಪ್ರಾಣಾಹ ಯೂನಸ್ಥವಿರ ಆಗತೆ ಪ್ರತ್ಯುತ್ಥಾನ ಅಭಿವಾದಾಭ್ಯಾಮ್ ಪುನಸ್ಥಾನ ಪ್ರತಿಪದ್ಯತೆ. ಎದ್ದು ಹೋಗುವ ಪ್ರಾಣವನ್ನು ಕೂಡಿಸ್ಕೊಳ್ಬೇಕಾದ್ರೆ ನಾವೇ ಎದ್ದು ಬಿಡಬೇಕು. ನಮ್ಮನ್ನ ಯಮದೇವರು ಗ್ರಹಣ ಮಾಡದೇ ಇರಬೇಕು ಅಂತಾದ್ರೆ, ಯಮದೂತರು ಗ್ರಹಣ ಮಾಡಬಾರದು ಅಂತಾದ್ರೆ ನಾವು ವೃಂದಾವನಾಖ್ಯಾನವನ್ನು ಗ್ರಹಣ ಮಾಡಬೇಕು. ಬಹಳ ಸ್ವಾರಸ್ಯವಾಗಿ ಏ ನಗೃಹಂತಿ ತಾನ್ ಸರ್ವಾನ್ ಗೃಹಂತ ಯಮಕಿಂಕರಾಹ ಮಮಾಖ್ಯಾನ ಪ್ರವಕ್ತಾರಂ ಯಮಾಜ್ಞಯಾ ಆಗತಾ ಭಟಾಹ ಹೇ ಮಯಾವಾದಿತಾ ಸರ್ವೇ ಕೋವಾ ಮತ್ ಸದೃಶೋ ಇತಿ. ಈ ಆಖ್ಯಾನವನ್ನು ಬರೆಸ್ತಕ್ಕಂಥ ಅಥವಾ ಪ್ರವಕ್ತಾರಂತ ಯಾರನ್ನು ಬೇಕಾದರೂ ಇಟ್ಟುಕೊಳ್ಬಹುದು, ಸಾಮಾನ್ಯವಾಗಿದೆ ಶ್ಲೋಕ. ಈ ಆಖ್ಯಾನವನ್ನು ಮಾರನೇ ದಿವಸ ಹೇಳಿ ಬರೆಸ್ತಕ್ಕಂಥ ವಿಪ್ರರನ್ನ ಒಂದು ಸಲ ಯಮಕಿಂಕರರು ಕರ್ಕೊಂಡು ಹೋಗ್ಲಿಕ್ಕೆ ಬಂದ್ರಂತ. ವಿಪ್ರರನ್ನು ದಾರಿ ತಪ್ಪಿ ಬಂದ್ರೋ ಏನೋ ಗೊತ್ತಿಲ್ಲ, ಆವಾಗ ವಾದರಾದ್ರೂ ತಡೆದ್ರಂತ. ಎಲ್ಲಿಗೆ ಬರ್ತಾ ಇದ್ದೀರಿ ನೀವು, ಯಾರ ಹತ್ರ ಬರ್ತಾ ಇದ್ದೀರಿ, ನನ್ನ ಆಖ್ಯಾನವನ್ನು ಬರೆಸ್ತಕ್ಕಂಥವ್ರು ಇವರು ಅಂತ ತಡೆದ್ರಂತೆ ಹೋದ್ರಂಥವ್ರು. ಅಥವಾ ಆಖ್ಯಾನ ಪ್ರವಕ್ತಾರಂ, ಪ್ರವಚನ ಮಾಡತಕ್ಕಂಥವ್ರು ಯಾರನ್ನೇ ಆಗಲಿ ಯಮಕಿಂಕರರು ಬಂದ್ರೆ ಆವಾಗ ತೇಮಯ ವಾರಿತಾ ಸರ್ವೇ ಅವರನ್ನೆಲ್ಲ ನಾನು ತಡಿತೇನೆ. ಕೋವಾ ಮತ್ ಸದೃಶೋ ಇತಿ, ಯಮನನ್ನು ತಡೆಯುವ ಶಕ್ತಿ ನನಗಿದೆ, ಈ ರೀತಿ ಯಾರು ಮಾಡ್ಲಿಕ್ಕೆ ಸಾಧ್ಯ ಅಂತ. ಹೀಗಿದೆ ಬೃಂದಾವನದ ಇನ್ನೊಂದು ವೈಶಿಷ್ಟ್ಯ. ಇದೇ ಅಧ್ಯಾಯದಲ್ಲೇ ಇನ್ನೊಂದು ಶ್ಲೋಕದಲ್ಲಿ ಮೂರನೇ ಅಧ್ಯಾಯದಲ್ಲಿ ಇದನ್ನು ಶಿಲಾಲೇಖನ ಮಾಡಬೇಕು ಅನ್ನೋ ವಿಷಯ ಮೂರನೇ ಅಧ್ಯಾಯದಲ್ಲಿ ಬಂದಿದೆ. ಅಂದರೆ ಅಷ್ಟು ಸ್ಥಿರವಾಗಿ ಉಳಿಬೇಕಾಗಿರ್ತಕ್ಕಂಥದ್ದು ಈ ಕೃತಿ, ಯಾರು ಮುಂದೆ ಬರತಕ್ಕಂಥವ್ರಿಗೆ ಬಹಳ ಉಪಯೋಗ ಆಗ್ತದೆ. ಉತ್ಪತ್ಸ್ಯತೆ ತು ಮಮ ಕೋಪಿ ಸಮಾನ ಧರ್ಮ ಅಂತಂದ ಹಾಗೆ ಯುಕ್ತಿಮಲ್ಲಿಕಾದಲ್ಲೂ ಹೇಳ್ತಾರೆ. ಈಗ ಮತ್ಸರಿಗಳಿದ್ದಾರೆ, ಮುಂದೆ ಯಾರಾದರೂ ನಿರ್ಮತ್ಸರಿಗಳು ಉದಿತೆ ಜೇತು ಅಂತ ಒಂದು ಶ್ಲೋಕ. ಚಂದ್ರೋದಯ ಆದಾಗ ಇದು ಸಂತೋಷ ಪಡ್ತದೆ ಅಂತ ಹಾಗೆ ಮುಂದೊಬ್ರು ಬರ್ತಾರೆ, ಅವರು ಅದನ್ನು ಅಧ್ಯಯನ ಮಾಡ್ತಾರೆ ಅಂತ ಹೇಳೋ ಹಾಗೆ ಆ ರೀತಿ ಬೇಕಿದೆ. ಆ ಚಂದ್ರಾರ್ಥ ಉಳಿಬೇಕು ಅನ್ನೋ ದೃಷ್ಟಿಯಿಂದ ಶಿಲಾಲೇಖನ ಮಾಡಬೇಕು ಅಂತ ಆಜ್ಞೆ ಮಾಡಿದ್ದುಂಟು. ಅದರಲ್ಲಿ ಈ ಕೃತಿಯಲ್ಲಿ ಮತ್ಯುತವು ಯಶ ವಿಶ್ವಾಸೋ ನಾಸ್ತಿ ತಸ್ಯ ಯಶಸ್ರಿಯ ಆಯುಷ್ಯಂ ಸ್ರವತೆ ಭಿನ್ನ ಘಟಾಂತಸ್ತೋದಕಂ ಯಥಾ. ತೂತಾದ ಗಡಿಗೆಗೆ ನೀರು ಹಾಕಿದರೆ ಹೇಗೆ ಸೋರಿ ಹೋಗ್ತದೋ ಅದರಂತೆ ಈ ಕೃತಿಯಲ್ಲಿ ವಿಶ್ವಾಸ ಇಡದೇ ಇದ್ದವರಿಗೆ ಯಶಸ್ಸು ಕೀರ್ತಿ ಆಯುಷ್ಯ ಎಲ್ಲವೂ ಕೂಡ ಸೋರಿ ಹೋಗ್ತದೆ ಅನ್ನುವಂಥ. ವಿಶ್ವಾಸ ಇಡದೇ ಇದ್ದವರಿಗೆ ಏನಾಗ್ತದೆ ಅನ್ವಯ ವ್ಯತಿರೇಕ ಇದ್ದ ಹಾಗೆ ಎರಡನ್ನೂ ಹೇಳ್ತಾ ಇದ್ದಾರೆ. ಹೇ ನಂದನ ಪುನಃಶ್ರೀಮನ್ ಮಮಾನಂದ ಪ್ರದೋಭವ ಮದ್ದಾಸ ಸಂಗೀತ ಸಂಸ್ಥ ಸತ್ಪದ್ಯಾನಿ ಸದಾ ಶೃಣು. ಶೇಷ ಅನ್ನುವಂಥ ಈ ಒಬ್ಬ ವ್ಯಕ್ತಿಗಳಿಗೆ ಹೇಳಿದ್ದು, ಈ ಇದರ ಸಂಗೀತ ಅಂತಂದ್ರೆ ಈ ಇದರಲ್ಲಿ ಚೆನ್ನಾಗಿ ಗಾನ ಮಾಡಲ್ಪಡಬೇಕಾಗಿರ್ತಕ್ಕಂಥ ಈ ಆಖ್ಯಾನದಲ್ಲಿರುವಂತಹ ಪದ್ಯಗಳನ್ನು ಕೇಳು, ಅದಕ್ಕೆ ಕೆಲವು ಪದಗಳನ್ನು ಅಧ್ಯಾಹಾರ ಮಾಡಿಕೊಂಡು ವ್ಯಾಖ್ಯಾನ ಮಾಡಬೇಕು, ಪ್ರಸಂಗಕ್ಕೆ ಸರಿಯಾಗಿ ಅದನ್ನು ಹೊಂದಿಸಬೇಕು. ಶಬ್ದಮಾನ ವಿರೋಧೀನ ಕಿಣ್ವಂತಿ ಶೃಣು ನಂದನ ವಿಪ್ರಶ್ಯ ದೋಷೇಣ ಕಾಂಚಿತ್ ಪದ್ಯಾನಿ ಮನಾಂಶಿನಃ ಶಬ್ದಮಾನ ವಿರೋಧೀನಿ ಕೃಣ್ವಂತಿ ಶೃಣು ನಂದನ ಅಥಾಪಿ ವಿಪ್ರವರ್ಯಶ್ಯ ದೋಷೋ ನಾಸ್ತಿ ಶೃಣ್ವತ್. ಜಾಧ್ಯ ಕೃತಿಗ್ರಹೇವಾಪಿ ತ್ವಗ್ರಹೋ ಜಾಯತೆ ಸುತ ಸ್ವಾಪ್ನಗ್ರಹಣ ಶಕ್ತೋ ಚ ಪಶ್ಯ ವಿಪ್ರಚ ಮತ್ಕೃತಿಂ. ಅಂದರೆ ಇದರಲ್ಲಿ ತುಂಬ ದೋಷ ಇದೆ, ನಮಗೆ ಮನಸ್ಸಿಗೆ ಬಹಳ ಕಿರಿಕಿರಿ ಆಗ್ತದೆ ಕೆಲವು ಶಬ್ದಗಳು, ಹಂಗೆಲ್ಲ ಮಾಡ್ಕೋಬೇಡಿ. ಇದು ಸ್ವಪ್ನ ವಾಸನಾಮಯವಾಗಿರತಕ್ಕಂಥ ಶಬ್ದಗಳು, ಸ್ವಪ್ನದಲ್ಲಿ ಬಂದಿರತಕ್ಕಂಥ ಕೆಲವು ವ್ಯಕ್ತಿಗಳು ಸ್ವಪ್ನದಲ್ಲಿ ಬಂದಾಗ ಹೊರಗಿದ್ದ ಹಾಗೆ ಇರೋದಿಲ್ಲ, ವ್ಯತ್ಯಾಸ ಸ್ವಲ್ಪ ಸ್ವಲ್ಪ ವ್ಯತ್ಯಾಸ ಕಾಣ್ತದೆ. ಹಾಗೆ ಸ್ವಪ್ನದಲ್ಲಿ ವಾಸನಾಮಯ ವ್ಯಕ್ತಿಗಳು ಬರುವಾಗ ಹೇಗಿರ್ತಾರೋ ಹಾಗೆ ವಾಸನಾಮಯ ಪದ್ಯಗಳು, ವಾಸನಾಮಯ ಕೃತಿ ಇದು, ಸ್ವಪ್ನ ಕೃತಿ ಆದ್ದರಿಂದ ಲೌಕಿಕ ಕೃತಿಯಂತೆ ಇರಬೇಕು ಅಂತ ಭಾವಿಸ್ತಕ್ಕದ್ದಲ್ಲ ಅನ್ನೋದನ್ನು ಅದರಲ್ಲಿ ತಿಳಿಸಿ ಆ ಸಂದೇಹ ಪರಿಹಾರ ಮಾಡ್ತಾರೆ. ಆಮೇಲೆ ಮಮೇಹ ತ್ರೀಣಿ ರೂಪಾಣಿ ಶಿಷ್ಟಾನಿ ತುಷ್ಟಾನಿ ಅಂತ ಹೇಳುವಾಗ ಅಲ್ಲಿ ಒಂದಕ್ಷರ ಕಡಿಮೆ ಅದಕ್ಕೂ ಕೂಡ ಹೇಳ್ತಾರೆ. ಅಂದರೆ ಮೂರು ಕಡೆ ನನ್ನ ಸನ್ನಿಧಾನ ಇರ್ತದೆ ಅಂತ ಹೇಳ್ತಾರೆ. ಒಂದು ವಿಪ್ರನಲ್ಲಿ, ಇನ್ನೊಂದು ವೇದನಿಧಿಗಳಲ್ಲಿ, ಮತ್ತು ವೃಂದಾವನದಲ್ಲಿ. ಈ ಮೂರು ಕಡೆ ಸನ್ನಿಧಾನ ಇದೆ ಅಂತ ಹೇಳುವಾಗ ಎಂಟು ಅಕ್ಷರ ಇರಬೇಕಾದ ಛಂದಸ್ಸು, ಅನುಷ್ಠುಪ್ ಛಂದಸ್ಸು ಏಳೇ ಅಕ್ಷರ ಇದೆ, ಒಂದು ಅಕ್ಷರ ಕಡಿಮೆ ಆಗಿದೆ. ಇವರಿಗೆ ಕವಿತಾ ಶಕ್ತಿ ಇಲ್ಲ ಅಂತ ಹಾಗೆ ತಿಳ್ಕೊಳ್ಬಾರ್ದು. ಆ ಕಡಿಮೆ ಮಾಡಿದ್ರೆ ಉದ್ದೇಶ ಏನು ಅಂತಂದ್ರೆ ಸನ್ನಿಧಾನದಲ್ಲಿಯೂ ಕೂಡ ತಾರತಮ್ಯ ಇದೆ ಅಂತ. ವಿಪ್ರದಲ್ಲಿ, ಆಮೇಲೆ ವೇದನಿಧಿಗಳಲ್ಲಿ, ವೃಂದಾವನದಲ್ಲಿ, ಆ ಸನ್ನಿಧಾನದಲ್ಲಿಯೂ ಕೂಡ ತಾರತಮ್ಯ ಇದೆ. ಒಬ್ಬರಲ್ಲಿದ್ದಂತೆ ಇನ್ನೊಬ್ಬರಲ್ಲಿರ್ತದೆ ಅಂತಲ್ಲ, ವ್ಯತ್ಯಾಸ ಇದೆ ಅನ್ನೋದಕ್ಕೆ ಅಕ್ಷರ ಕಡಿಮೆ ಮಾಡಿದ್ದೀನಿ ಅಂತ ಅದನ್ನು ತೋರಿಸಿದ್ದಾರೆ. ಆ ಸ್ಥಿತಿ ಅಂತ ಹೇಳಿದ್ನಲ್ಲ, ಅದ್ರ ಹಾಗೆ ಇದೊಂದು. ಇನ್ನು ಹೆಣ್ಣು ಮಕ್ಕಳಿಗೆ ಏನ್ ಮಾಡುದು? ಸ್ವಪ್ನ ವೃಂದಾವನಾಖ್ಯಾನ ಪಾರಾಯಣ ಮಾಡಬೇಕೋ ಬೇಡವೋ ಅಂತ ಸಂದೇಹ ಬಂದ್ರೆ, ಇಮಾಂ ಕೃತಿಮ್ಯಾ ಲಿಖತಿ ಸ್ಮ ಲೇಖಿಕ ಅಂತ ಸ್ತ್ರೀಲಿಂಗ ಪದ ಪ್ರಯೋಗ ಮಾಡಿ ಹೆಣ್ಣು ಮಕ್ಕಳು ಇನ್ನೊಬ್ಬರಿಗೆ ಇದನ್ನು ನೀವು ಬರೀರಿ ಅಂತ ಹೇಳಿ ಅವ್ರ ಕೈಯಲ್ಲಿ ಬರಿಸಿದ್ರು ಸಾಕು, ಅವರಿಗೆ ಪುಣ್ಯ ಬರ್ತದೆ. ಅಷ್ಟು ಶಕ್ತಿ, ಇದನ್ನು ಲೇಖನ ಮಾಡಿಸಿದ್ರೆ ಪುಣ್ಯ ಬರ್ತದೆ, ಆ ರೀತಿ ಮಾಡಬೇಕು ಅವರು ಅಂತ ಅವರಿಗೆ ಸಾಧನೆಗೆ ಕ್ರಮ ಹೇಳಿದ್ದಾರೆ. ಅನಂತರ ಸರಿ, ಇಷ್ಟೆಲ್ಲ ಮಾಡೋದು ಮಾಡಿದ್ರೆ ಸ್ವಪ್ನದಲ್ಲಿ ಯಾಕೆ ಹೇಳಬೇಕಾಗಿತ್ತು? ಅದು ಸ್ವಪ್ನ ಶಬ್ದಗಳು, ವಾಸನಾಮಯ ಶಬ್ದಗಳು, ಲೌಕಿಕ ಶಬ್ದಗಳಂತ ಇರೋದಿಲ್ಲ, ಸ್ವಲ್ಪ ಬದಲಾವಣೆ ಆಗ್ತದೆ. ಲೌಕಿಕ ನಮಗೆ ಕನಸಿನಲ್ಲಿ ಬರೋ ವ್ಯಕ್ತಿಗಳೆಲ್ಲ ನೀನಿದ್ದಂಗೆ ಇದ್ದೆ, ಆದ್ರೆ ಯಾಕೆ ಸ್ವಲ್ಪ ವ್ಯತ್ಯಾಸ ಆಗಿದ್ದೆ ನೀನು ಅಂತಿರ್ತಾರೆ. ಹಂಗಾಗಿ ಹಾಗೆ ಶಬ್ದಗಳು ಸ್ವಲ್ಪ ವ್ಯತ್ಯಾಸ ಆಗಿ ಬರ್ತದೆ. ಯಾಕೆ ಕನಸಿನಲ್ಲಿ ಯಾಕೆ ಹೇಳಬೇಕಾಗಿತ್ತು? ಪ್ರತ್ಯಕ್ಷವಾಗಿ ಬಂದು ಹೇಳ್ಬಿಡ್ಬೋದಾಗಿತ್ತು. ತಮ್ಮ ಉತ್ತರ ಕಾಲದ ಮಹಿಮೆ ಏನೇನಿದೆ, ತಾವು ಯಾವ್ಯಾವ ಲೋಕಕ್ಕೆ ಹೋದ್ರು, ಏನೇನಾಯ್ತು, ಭಗವಂತ ಯಾವ ರೀತಿ ಅನುಗ್ರಹ ಮಾಡಿದ, ದೇವತೆಗಳು ಯಾವ ರೀತಿ ಸನ್ಮಾನ ಮಾಡಿದ್ರು, ಇದನ್ನೆಲ್ಲ ಪ್ರತ್ಯಕ್ಷವಾಗಿ ಬಂದು ಹೇಳ್ಬೋದಾಗಿತ್ತಲ್ಲ ಅಂತಂದ್ರೆ, ರಾಜರು ಹೇಳ್ತಾರೆ, ನನ್ನ ರೂಪ ನೋಡುವ ಶಕ್ತಿ ಯಾರಿಗಿದೆ? ಪ್ರತ್ಯಕ್ಷವಾಗಿ ನಾನು ಬಂದ್ರೆ ನನ್ನ ಆ ತೇಜೋಮಯ ರೂಪ ಕಣ್ಣು ಕುಕ್ಕಿ ಹೋಗ್ತದೆ, ನೋಡ್ಲಿಕ್ಕೆ ಆಗುವುದಿಲ್ಲ. ಎಲ್ಲಾದ್ರೂ ಭಯಗ್ರಸ್ತರಾದ ವೇದವ್ಯಾಸ ದೇವರ ರೂಪ ನೋಡಿ ಪಾಂಡುರಾಜ ಧೃತರಾಷ್ಟ್ರ ಕಣ್ಣು ಮುಚ್ಚಿದ ಹಾಗೆ, ಆ ರೀತಿ ಆದಂತಹ ವರ್ಚಸ್ಸು ಅದಕ್ಕೆ ಬೇಡ ಅಂತ ನಾನು ಸ್ವಪ್ನದಲ್ಲಿ ಹೇಳಿದ್ದೆ. ಹಾಗಾದ್ರೆ ಅವ್ರಿಗೆ ಯಾಕೆ ಬರಬೇಕು? ನಮ್ಮಮ್ಮ ಸ್ವಪ್ನೆ, ತವ ಸ್ವಪ್ನೆ, ನನ್ನ ಸ್ವಪ್ನದಲ್ಲಿ ಬರಲಿ, ಇನ್ನೊಬ್ರು ಸಹ ನಿನ್ನ ಸ್ವಪ್ನದಲ್ಲಿ ಬರಲಿ ಅಂತಂದ್ರೆ ಹಾಗೆಲ್ಲ ಬರೋದಿಲ್ಲ. ಯಾರಿಗೆ ಅನುಗ್ರಹ ಮಾಡುವ ಅನುಗ್ರಹ ಯೋಗ್ಯತೆ ಯಾರಿಗಿರ್ತದೋ ಅವರಿಗೆ ನಾನು ಬಂದು ಹೇಳ್ತೇನಷ್ಟೇ ಹೊರತು ಎಲ್ರಿಗೂ ಕೂಡ ಬರೋದಿಲ್ಲ. ಇದಕ್ಕೆಲ್ಲ ಉತ್ತರ ಕೊಟ್ಟು ಇದು ಆಖ್ಯಾನದ ಉಪಾಧೇಯತ್ವವನ್ನು ಎಲ್ಲ ರೀತಿಯಿಂದ ನಮಗೆ ಪೂರ್ತಿ ಅಮೂಲಾಗ್ರ ನೋಡಿದಾಗ ಗೊತ್ತಾಗ್ತದೆ. ಇಲ್ಲಿ ಪ್ರಧಾನವಾಗಿ ಪಂಡಿತರು ಹೇಳೋದು ಅಂತಂದ್ರೆ ಈ ಕೃತಿಯಲ್ಲಿ ವ್ಯಾಕರಣ ದೋಷ ಅಂತಲೇ ಅಂತಾರೆ. ಅದಕ್ಕೆಲ್ಲ ಉತ್ತರ ಕೊಟ್ಟಿದ್ದಾರೆ ಮತ್ತು ಇದರ ಮಹಿಮೆಯನ್ನು ಕಳಕಳಿಯಿಂದ ತಿಳಿಸಿದ್ದಾರೆ. ಹೋಮ ಹವನಗಳನ್ನು ಮಾಡಬೇಕಾಗಿರ್ತಕ್ಕಂಥ ಕ್ರಮನೂ ಹೇಳ್ತಾರೆ, ಎಷ್ಟೆಷ್ಟು ಅಧ್ಯಾಯಕ್ಕೆ ಎಷ್ಟೆಷ್ಟು ಫಲ ಇದೆ ಅಂತಹದ್ದು ಅತ್ಯಂತ ವೈಶಿಷ್ಟ್ಯಪೂರ್ಣವಾದ್ರಿಂದ ಇದು ಅತ್ಯಂತ ಉಪಾದೇಯವಾಗಿದೆ ಅಂತನ್ನೋ ವಿಷಯವನ್ನು ತಿಳಿಸಿ, ಇನ್ನು ಮುಂದೆ ಇದೇ ರೀತಿ ಬೇರೆ ಬೇರೆ ಕಡೆ ಬೇರೆ ಬೇರೆ ಪ್ರಕರಣದಲ್ಲಿ ಬರತಕ್ಕಂಥ ವೃಂದಾವನದ ಮಹಿಮೆ ಏನು, ಆಮೇಲೆ ಅವರ ಅದ್ಭುತವಾದಂತಹ ಮಹಿಮೆಗಳೇನು ಅಂತ ಅನ್ನೋದನ್ನು ನಾಳೆ ಆ ವೃಂದಾವನದ ಮಹಿಮೆ ವಿಷಯ ತಗೊಳ್ತಾ ಹೋಗ್ತೀವಿ. ಇದಿಷ್ಟು ಆಖ್ಯಾನಕ್ಕೆ ಸಂಬಂಧಪಟ್ಟಂತೆ ಅಲ್ಲಲ್ಲಿ ಬಂದದ್ದನ್ನು ಸಂಗ್ರಹ ತಿಳಿಸಿ ಇವತ್ತಿಗೆ ಉಪನ್ಯಾಸಕ್ಕೆ ಸೇರಿಸ್ಕೊಳ್ತೀವಿ.